ปวาจามิวามปสุตตามสันติวยัสยะเชตติหรัสสวตัมนะอัญญามิสยะหัตตะจรณะชรวณัตวะตาดีปราณานนโมภะคะวะเตปุรุชายะทุกขิยเยติหริระจินตยะสรรวะเทวิกะวัญญะหะปรมกุรุรภิสฐาวัตติรัสสัจญานานามนิเคละกุณกานารโณนิจเจนิรมุคตะโดษะหะSarasi janayano sau sripatir manado naha Yasma brahmendra rudra adi devatanam sriyo vicha Janasputtihi satatasmai haraye gurave namaha Vyataya bhavanashaya sriishaya gunarashaye Hridyaya shuddha vidyaya madhvaya cha namo namaha Dasatu srimad ananda tirthe indurno hridambare Yadvachas chandrika swanta santapam rikruntati Vanite karavanyamba charanau hriti sarvata Madhvakya saranirbhuya srimadacharya bhavata Haraya bhajakarishta haraya puravairine Bhavaya bhavate bhuya shivaya sirasa namaha Umeshadya suravoham ide jetohi maninaha Yuyam sarve prakuruta manome madhva bhavatam Srimadhaha kalpavrishastu jayariyaha kamatutskrutaha Cintamanistu vyasariyaha buditraya mudahtutam Vadiraja gurun vandera guttava gurun tatha Rathavendran tatha sarvan sadgurun pranatosne Prithvi mandala madhyasthaha puruna bodha matanugaha Vaishnava vishnahridayaha tannamaste gurun mama Sri Gurubhyo namaha harihi om Karastha vijapuratta shuddha danda pichendira Vidnati Raja Hastindra Bastakayastu Te Namaha Yodhina Divasa Ganesha Chaturthi Varshada Treshtha Utsavagalalli Vondu Savanyavagi Ganesha Nanna Yodh Aradhre Martha Kanta Janagala Sankhe Koti Gattali Adare Ganesha Rasthana Mana Yenu Ganesha Rijivagalu Sa Yavatattva Dhimani Devate ಗಣೇಶನ ಆರಾಧನೆಯಿಂದಲೇ ಸಿಗತಕ್ಕಂಥ ಪುರುಷಾರ್ಥ ಏನು ಮೊದಲಾದ ವಿವರಗಳನ್ನು ನಾವು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡಿದಾಗ ಗಣೇಶನ ಆರಾಧನೆ ಎಷ್ಟು ಪ್ರಸ್ತುತ ಅನ್ನೋದು ಮನವರಿಕೆಯಾಗಿದೆ ಸಾಮಾನ್ಯವಾಗಿ ಇವತ್ತಿನ ದಿವಸ ನಾವು ಗಣೇಶನನ್ನ ಅನೇಕ ರೀತಿಯಲ್ಲಿ ಜನ ಒಂದು ಗಣಪತ ಅಂತ ಒಂದು ಮತನೇ ಆ ಮತದಂತೆ ಗಣೇಶನ ಸರ್ವೋತ್ತಮ ದೇವತೆ ಅಂತ ಕರೆದಿದ್ದಾರೆ ಗಣೇಶ ಸರ್ವೋತ್ತಮ ದೇವತೆ ಅಂತ ಆರಾಧನೆ ಮಾಡೋ ಗುಂಪು ಷಣ್ಮತಗಳಲ್ಲಿ ಅದು ಒಂದು ವೈಷ್ಣವ ಶೈವ ಕಾಂತ ಶಾಕ್ತ ಗಣಪತ ಪಾಶುಪತ ಅಂತ ಆರು ಮತಗಳಲ್ಲಿ ಇದು ಒಂದು ಮತವಾಗಿ ಇವತ್ತು ರೂಢಿಯಲ್ಲಿ ಉಂಟು. ಇವತ್ತು ಮಹಾರಾಷ್ಟ್ರ ಕಡೆ ಗಣೇಶನ ಪೂಜೆ ಭಾರಿ ವಿಶೇಷವಾಗಿ ಮಾಡ್ತಾರೆ. ಆದರೆ ಇವತ್ತು ಗಣೇಶನ ಪೂಜೆ ಸಾಕಷ್ಟು ವಿಶ್ವವ್ಯಾಪಿ ಗಣೇಶ ಅಂತಾನೆ. ಗಣೇಶನ ಆರಾಧನೆ ಇಲ್ಲದೆ ಇರತಕ್ಕಂಥ ದೇಶವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಆರಾಧನೆ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಶುದ್ಧ ಶಾಸ್ತ್ರದ ಪರಿಕಲ್ಪನೆ ಏನು ಗಣೇಶನದು ಅನ್ನೋದು ಬಹಳ ಮುಖ್ಯವಾದದ್ದು. ಶಾಸ್ತ್ರೀಯವಾಗಿ ನಾವೆಲ್ಲ ಕೇಳಿದ ಹಾಗೆ ಗಣೇಶ ಶಿವ ಪಾರ್ವತಿಯರ ಮಗ, ಶಿವ ಬ್ರಹ್ಮದೇವರ ಮಗ, ಬ್ರಹ್ಮದೇವರು ನಾರಾಯಣನ ಮಗ. ಅಂದಮೇಲೆ ಗಣೇಶನ ಸ್ಥಾನ ಎಲ್ಲಿ ಬರುತ್ತೆ ನಮಗೆ ಅರ್ಥ ಆಗ್ತದೆ. ಗಣೇಶ ಸರ್ವೋತ್ತಮ ದೇವತೆಯಾಗುವ ಸಂಭವವೇ ಇಲ್ಲ. ಶಿವಪಾರ್ವತಿಯರ ಮಗ ಅಂತ ಹೇಳಿದ ಮೇಲೆ ಇಲ್ಲ ಶಿವಪಾರ್ವತಿಯರಿಗೆ ದೊಡ್ಡವರಾಗುವ ಸಂಭವನೇ ಇಲ್ಲ. ಶಿವರ ತಂದೆ ಬ್ರಹ್ಮ ಅಂದಮೇಲೆ ಶಿವ ಬ್ರಹ್ಮನಿಗಿಂತ ಉತ್ತಮವಾದ ಸಂಭವ ಇಲ್ಲ. ಬ್ರಹ್ಮನ ತಂದೆ ವಿಷ್ಣು ಅಂದಮೇಲೆ ವಿಷ್ಣು ಸರ್ವೋತ್ತಮ ಆಗಲೇಬೇಕು. ಅಂದರೆ ಗಣೇಶ ಯಾರು ಅಂತಕ್ಕಂಥ ಪರಿಚಯದ ಮಾತಿನಲ್ಲೇ ಆತನ ಸರ್ವೋತ್ತಮತ್ವಕ್ಕೆ ಉತ್ತರ ಇದೆ. ಆದರೆ ಗಣೇಶ ಉತ್ತಮ ದೇವತೆ ಅನ್ನೋದರ ವಿವಾದವೇ ಇಲ್ಲ. ಒಟ್ಟು 24 ತತ್ವಗಳನ್ನು ಹೇಳಿದ್ದೆ. ಅದರಲ್ಲಿ ಪಂಚಭೂತಗಳು ಒಂದು ತತ್ವ, ಪೃಥಿವಿ ತೇಜೋ ವಾಯು ಆಕಾಶ ಅಂತೇಳಿ 5 ತತ್ವಗಳು. ಅದರಲ್ಲಿ ಆಕಾಶ ತತ್ವಕ್ಕೆ ಭೂತಾಕಾಶ ಅಂತ ಹೇಳಿ ವ್ಯಾಕೃತ ಆಕಾಶ ಮಹಾಲಕ್ಷ್ಮಿಯಿಂದ ಅಭಿಮನ್ಯವಾದ ದೊಡ್ಡ ತತ್ವ. ಈ ಭೂತಾಕಾಶ ಅನ್ನೋದು ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ತತ್ವ. ಅದಕ್ಕೆ ಅಭಿಮಾನಿ ದೇವತೆ ಗಣೇಶ. ಅಂದರೆ ಗಣೇಶ ಸರ್ವೋತ್ತಮ ದೇವತೆಯಲ್ಲ, ಒಬ್ಬ ತತ್ವಾಭಿಮಾನಿ ದೇವತೆ. ಭೂತಾಕಾಶಕ್ಕೆ ಅಭಿಮಾನಿ ದೇವತೆ. ಅದನ್ನು ಹೇಳೋದಕ್ಕೆ ಬದ್ಧ ಸಿದ್ಧಾಂತದ ಸಾರವನ್ನ ಗಣೇಶನ ಬಗ್ಗೆ ತಿಳಿಸ್ತಾ ಜಗನ್ನಾಥದಾಸರು ಒಂದು ಸಂಧಿನೇ ಬರೆದಿದ್ದಾರೆ. ವಿಘ್ನೇಶ ಸಂಧಿ, ವಿಘ್ನೇಶ್ವರ ಸ್ತೋತ್ರ ಸಂಧಿ, ಗಣಪತಿ ಸ್ತೋತ್ರ ಸಂಧಿ ಮೊದಲಾಗಿ ಹರಿಕಥಾಮೃತ ಸಾರದ 28ನೇ ಸಂಧಿಗೆ ಹೆಸರು. ಅದರಲ್ಲಿ ಮೊದಲ ಪದ್ಯದಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಶ್ರೀ ಶರಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀಸಲಹು ಸಜ್ಜನರ ವೇದವ್ಯಾಸ ಕರುಣಾಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ನೆಮ್ಮನು ಉದ್ಧರಿಸೋ. ಈ ಮಾತಿನಲ್ಲಿ ಗಣೇಶನ ಅನೇಕ ಮುಖಗಳ ಚಿತ್ರ ಬಂದಿದೆ. ಶ್ರೀಶರಂಘ್ರಿ ಸರೋಜ ಭೃಂಗ, ಶ್ರೀಶ ನಾರಾಯಣ, ಆತನ ಅಂಘ್ರಿ ಸರೋಜ ಅಂದ್ರೆ ಪಾದಕಮಲ, ಅದರಲ್ಲಿ ದುಂಬಿಯಂತೆ, ಭೃಂಗ ದುಂಬಿಯಂತೆ ಸದಾಕಾಲ ಆಸಕ್ತನಾದವನು ಅಂತ. ಶ್ರೀಶರಂಘ್ರಿ ಸರೋಜ ಭೃಂಗ, ಮಹೇಶ ಸಂಭವ, ರುದ್ರದೇವರ ಮಗ, ಮನ್ಮನದೊಳು ಪ್ರಕಾಶಿಸಲು ದಿನ, ನನ್ನ ಮನಸ್ಸಿನಲ್ಲಿ ಪ್ರಕಾಶವನ್ನು ಸದಾಕಾಲ ಹೊಂದು, ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ, ಪ್ರೇಮ ಭಕ್ತಿ, ಭಕ್ತಿಯ ಹೆಚ್ಚು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆಗಿರು. ಈ ಸಲವು ಸಜ್ಜರರ ವೇದವ್ಯಾಸ ಕರುಣಾ ಪಾತ್ರ, ವೇದವ್ಯಾಸರ ವಿಶೇಷ ಕರುಣೆಗೆ ಪಾತ್ರನಾಗಿದ್ದು ಗಣೇಶನ ವೈಶಿಷ್ಟ್ಯ. ಇಂತಹ ಗಣೇಶ ನಮ್ಮನ್ನ ಮಹದಾಕಾಶಪತಿ, ಮಹದಾಕಾಶ ಅಂದ್ರೆ ಅವ್ಯಾಕೃತಾಕಾಶ ಅಂತಲ್ಲ, ಭೂತಾಕಾಶ ಅಂತ ಅರ್ಥ. ಭೂತಾಕಾಶದ ಅಧಿಪತಿಯಾಗಿರ್ತಕ್ಕಂತ ನೀನು ಕರುಣಾಳು, ಕರುಣಾಳು ಆಗಿದ್ದಿ. ಕೈ ಬಿಡಿದು ಎಮ್ಮನ್ನು ಉದ್ಧರಿಸು, ನಮ್ಮನ್ನು ಕೈ ಹಿಡಿದು ಉದ್ಧರಿಸು, ಕರಾವಲಂಬನವನ್ನು ಕೊಟ್ಟು ಉದ್ಧರಿಸು ಅನ್ನೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ಹರಿದಾಸ್ ಸಾಹಿತ್ಯದಲ್ಲಿ ಗಣೇಶನ ಸ್ತೋತ್ರ ಬೇಕಾದಷ್ಟಿದೆ, ನೂರಾರು ಹಾಡುಗಳು ಸಿಗ್ತಾ ಇವೆ. ವಂದಿಸುವುದಾದಿಯಲ್ಲಿ ಗಣನಾಥ್ಯನ, ಒಂದಿಪೆ ನಿನಗೆ ಗಣನಾಥ, ಶರಣು ಸಿದ್ಧಿ ವಿನಾಯಕ, ದಂಬೋದರ ಲಕುಮಿಕರ, ಎಷ್ಟು ಹಾಡುಗಳಿವೆ. ಎಲ್ಲ ಪುರಂದರದಾಸರ ಹಾಡುಗಳಿಂದ ಹಿಡಿದು ಅನೇಕ ಹಾಡುಗಳನ್ನು ನಾವು ಕೇಳ್ತೇವೆ. ಗಣೇಶನನ್ನ ವಂದಿಸುವುದು ಆದಿಯೇ ಗಣನಾಥನ. ಮೊದಲು ಗಣೇಶನ ಪೂಜೆಯನ್ನು ಮಾಡಿ ಶುರು ಮಾಡಿದರೆ ಒಂದು ಕಾರ್ಯ ನಿರ್ವಿಘ್ನವಾಗಿ ಮುಗಿಯುತ್ತೆ ಅನ್ನೋ ಒಂದು ಪರಿಕಲ್ಪನೆ. ಗಣೇಶನ ಹುಟ್ಟಿದ ಬಗ್ಗೆನೆ ವಿಚಿತ್ರವಾದ ಕಥೆ ಉಂಟು. ಶ್ರೀ ಜಗನ್ನಾಥದಾಸರ ಹರಿಕಥಾಮೃತಾರದಲ್ಲೂ ಕೂಡ ಮಾತನ್ನು ಉಲ್ಲೇಖ ಮಾಡ್ತಾನೆ. ಮೃದ್ಭವ ಪಿನಾಕಿ ಭಾರ್ಯಾತನುಜ ಮೃದ್ಭವ ಪ್ರಾರ್ಥಿಸುವೆ ನಿನೀತೆಂದು. ಮಣ್ಣಿನಿಂದ ಹುಟ್ಟಿದವರು ಗಣೇಶ, ಆದ್ದರಿಂದ ಇವತ್ತು ಭಾರಿ ಶ್ರೀಮಂತರು ಕೂಡ ಮಣ್ಣಿನ ಗಣೇಶನೇ ಪೂಜೆ ಮಾಡಬೇಕೆ ಹೊರತು ಬೇರೆ ಮಾಡಿದ ಗಣೇಶನಿಗೆ ಪ್ರಿಯಕರವಾದದ್ದಲ್ಲ. ಗಣೇಶ ಹುಟ್ಟಿದ್ದೇ ಮಣ್ಣಿನಿಂದ. ಮೃದ್ಭವ ಪಾರ್ವತಿ ದೇವಿ ಒಮ್ಮೆ, ಪುರಾಣದ ಕಥೆ, ಒಮ್ಮೆ ಅಭ್ಯಂಜನ ಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆ ಹೊತ್ತಿನಲ್ಲಿ ಒಬ್ಬ ದ್ವಾರಪಾಲಕ ಬೇಕು, ಕಾವಲುಗಾರ ಬೇಕು ಅಂತ ಹೇಳಿ ತನ್ನ ಅಂತಿಂತ ಕಾವಲುಗಾರನಾದರೆ ಅವರಿಂದ ಪೂರ್ಣವಾಗಿರ್ತಕ್ಕಂತ ಭರವಸೆ ಸಿಕ್ಕೋದಿಲ್ಲ ಅಂತ ಹೇಳಿ ತಾನೇ ಸೃಷ್ಟಿ ಮಾಡಿದ ವ್ಯಕ್ತಿಯಾಗಬೇಕು ಅಂತ ಹೇಳಿ ತಮ್ಮ ದೇಹದ ಮಣ್ಣಿನಿಂದ ಒಂದು ಆಕೃತಿಯನ್ನು ಸೃಷ್ಟಿ ಮಾಡಿದರೆ ಅದಕ್ಕೆ ಜೀವ ಕಡೆ ತುಂಬಿದರೆ ಆತನೇ ಗಣೇಶನಾದ. ಇದು ಒಂದು ಮಾತು. ಅನೇಕ ಪ್ರಶ್ನೆಗಳಿವೆ. ನಮ್ಮ ಜನ ಉಚ್ಚಾಪಟ್ಟೆ ಪ್ರಶ್ನೆ ಕೇಳುತ್ತಾರೆ. ಪಾರ್ವತಿ ಅಭ್ಯಂಜನ ಸ್ಥಾನಕ್ಕೆ ಹೊರಟ್ರೆ ಮನೆಗೆ ಬಾಗಿಲಿರಲಿವೆ ಅಂತ ಕೇಳೋ ಜನ ಸಿಗ್ತಾರೆ. ಬಾಗಿಲು ಹಾಕೊಂಡು ಹಾಕ್ತಿರಲಿಲ್ವೆ ಇಂತ ಪ್ರಶ್ನೆ ಕೇಳೋದು. ಅಂದ್ರೆ ಕೈಲಾಸ ಪರ್ವತ ಬರೆಗೇನೆ ಇರಲೇ ಇಲ್ಲ ಅವರಿಗೆ ತಿಳ್ಕೊಂಡ ಜನ ಇದ್ದ. ತಪ್ಪು, ಮನೆ ಬಾಗಿಲು ಬೇರೆ, ದ್ವಾರ ಪಾಲಕ ಬೇರೆ. ನಾವು ರಾಕ್ಷಸಿ ಶಕ್ತಿಗಳ ಪ್ರಭಾವ ಗೊತ್ತಿದ್ದವರಿಗೆ ಬಾಗಿಲು ಲೆಕ್ಕನೇ ಇಲ್ಲ ಅವರಿಗೆ. ಬಾಗಿಲು ಲೆಕ್ಕ ಇಲ್ಲ, ಒಬ್ಬ ಚೇತನ ವ್ಯಕ್ತಿಯಲ್ಲಿ ಕಾಯ್ತಿರ್ಬೇಕು. ಇವತ್ತು ಬಾಗಿಲು ಬೇರೆ, ಒಬ್ಬ ದ್ವಾರ ಪಾಲಕ ಬೇರೆ. ಬಾಗಿಲನ್ನ ಒಡೆಯಲಿಕ್ಕೆ ಬರುತ್ತೆ. ದ್ವಾರ ಪಾಲಕ ಇದ್ರೆ ಇವತ್ತೆಷ್ಟು ಬಿಟ್ಟು ಮನೆ ಎಷ್ಟು ಭದ್ರ ಮಾಡಿದ್ರು ಕೂಡ ಒಡೆದಾಗ್ತಾರೆ. ಮನೆಯೊಳಗೆ ಬ್ಯಾರ ಇದ್ರೂ ಕೂಡ ಒಡೆಯೋದು ಕಷ್ಟ. ಆ ಬಾಗಿಲನ್ನು ಕಾಯಿಲೆ, ಬಾಗಿಲನ್ನು ಕಾಯಿಲೆ ಒಗ್ಗಬೇಕಲ್ಲ, ಬಾಗಿಲು ಒಡೆಯದಂತೆ ಕಾಯಿಲೆ ಕೊಬ್ಬಬೇಕಲ್ಲ. ಆ ದೃಷ್ಟಿಯಿಂದ ಬಾಗಿಲು ಇರಲಿಲ್ಲ ಪ್ರಶ್ನೆಯಲ್ಲ, ಬಾಗಿಲನ್ನು ನೋಡ್ಕೊಳ್ತಕ್ಕಂತ ವ್ಯಕ್ತಿ ಬೇಕಾಗಿತ್ತು. ಅದಕ್ಕೆ ಅಂತಿಂತವ್ರ ನಂಬಿ ಪ್ರಯೋಜನ. ಹಾಳು ಮಾಡಿದ್ದು ಹಾಳು ಅಂತಾನೆ ಒಂದು ಪ್ರಸಿದ್ಧಿ, ಹಾಳು ಮಾಡಿದ್ದು ಹಾಳು. ಆದ್ರಿಂದ ಅತ್ಯಂತ ನಂಬಿಕಸ್ಥನಾಗಬೇಕು, ಅದು ಮಗನೇ ಯಾಕಾಗಬಾರದು. ಇದೆಲ್ಲರೂ ಹೇಳಿ ಯೋಚನೆ ಮಾಡಕ್ಕೆ ಬರೋದಿಲ್ಲ. ಇದೆಲ್ಲ ಸ್ವಂತ ಕಾರ್ಯ ಯಾಕಾಗಬಾರದು ಅಂತ ಬಡವ ಯೋಚನೆ ಮಾಡಕ್ಕೆ ಆಗೋದಿಲ್ಲ. ಶ್ರೀಮಂತ ಯೋಚನೆ ಮಾಡ್ತಾನದ, ಸ್ವಂತ ಕಾರ್ಯ ಯಾಕೆ ಓಡ್ ವೆಹಿಕಲ್ ಯಾಕೆ ಹೋಗಬಾರದು ಯೋಚನೆ ಶ್ರೀಮಂತರಿಗೆ ಬರುತ್ತೆ ಹೊರತು ದಂಡನಿಗೆ ಬರೋದಿಲ್ಲ. ಇದು ನಮ್ಮ ಮಗನೇ ಯಾಕಾಗಬಾರದು ಅನ್ನೋ ಪ್ರಶ್ನೆ ಯಾತಕ್ಕೆ ಬಂತು? ಯೋಗಿ ದೊಡ್ಡ ದೇವತಾ ಸ್ತ್ರೀಯವರು, ಪಾರ್ವತಿ ದೇವಿ ಸಾಮಾನ್ಯರ ಬುದ್ಧಿ ತತ್ವಕ್ಕೆ ಅಭಿಮಾನಿ ದೇವತೆಯವರು, ಅದಕ್ಕೆ ಯೋಚನೆ ಬಂತು. ನಾನೇ ಸೃಷ್ಟಿ ಮಾಡಬಾರದು ಒಂದು ಮಗುವನ್ನ ಅಂತ ಸೃಷ್ಟಿ ಮಾಡಿದರಂತೆ. ಅದಕ್ಕೆ ಏನಿದ್ರೆ ಸಾಮಗ್ರಿ ತಗೋಬೇಕು, ಮತ್ತೆ ನಮ್ಮ ದೇಹದ ಮಣ್ಣಿನಿಂದ ತಗೊಂಡಿರುತ್ತೆ. ನಮ್ಮ ಜನ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಪಾರ್ವತಿ ದೇಹದ ಅಷ್ಟು ಮಣ್ಣು ಇತ್ತ ಅಂತ ಇನ್ನೊಂದು ಕೇಳೋ ಜನ ಉಂಟು. ಬರೀ ಮಣ್ಣು ತುಂಬಿಕೊಂಡಿದ್ರೆ ಕಾರಣ ಮಾಡ್ತಿದ್ದೀರೋ? ಈಗೆಲ್ಲ ಉಚ್ಚ ಪ್ರಶ್ನೆಗಳು ಕೇಳ್ತಾರೆ. ಈ ರೀತಿ ಕೇಳ್ತಕ್ಕಂಥವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ದೇಹದ ಮಣ್ಣನ್ನು ತಗೊಂಡ್ರು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ದೇಹದಲ್ಲೂ ಮಣ್ಣಿದೆ, ಜನ ಗೊತ್ತಿಲ್ಲ. ಪಂಚಭೌತಿಕ ಶರೀರ ಅಂದ್ರೆ ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ, ಐದು ಭೂತಗಳು ಸೇರಿದ್ದಕ್ಕೆ ಪಂಚಭೌತಿಕ ಶರೀರ ಅಂತ ಕರೆಯೋದು. ಪ್ರತಿಯೊಬ್ಬರ ದೇಹದಲ್ಲಿ ಮಣ್ಣಿದೆ, ಅದು ತೆಗೆಯುವ ಶಕ್ತಿ ಎಲ್ಲರೂ ಇಲ್ಲ. ತೆಗೆಯುವ ಶಕ್ತಿ ಇಲ್ಲ, ಪ್ರತಿಯೊಬ್ಬರ ದೇಹದಲ್ಲಿ ಅಗ್ನಿ ಇದೆ, ಅದು ಹೊರಗಾಕುವ ಶಕ್ತಿ ಇಲ್ಲ. ಸತೀದೇವಿ ಆಗಿದ್ದಾಗೆ ಪಾರ್ವತೀ ದೇವಿ ತನ್ನ ದೇಹದ ಅಗ್ನಿಯಿಂದ ತಾನೇ ದಹನ ಮಾಡ್ಕೊಂಡು ಹೋಗ್ತಾರೆ, ಹೊರಗಿನಿಂದ ತಗೊಳ್ಳೋದಿಲ್ಲ. ಆ ಸೀಮೆಎಣ್ಣೆ ಹಾಕೊಂಡು ಸುಟ್ಕೊಂಡಕ್ಕೆ ಸಲ್ಲದು, ಒಳಗಿಂದ ಅಗ್ನಿಯನ್ನು ಪ್ರಜ್ವಲಿಸ್ತಾರೆ. ಇವಾಗ ದೇಹದಲ್ಲಿ ಬಿಸಿ ಇದೆ ನಮಗೆ ಗೊತ್ತೀಗ, ಆ ಬಿಸಿ ಅಷ್ಟೇ ಇದೆ, ಹೆಚ್ಚು ಮಾಡಲಿಕ್ಕೆ ಬರೋದಿಲ್ಲ, ಅವರು ಯೋಗಿಗಳಿಗೆ ಬರುತ್ತೆ ಆ ಶಕ್ತಿ. ಆದ್ದರಿಂದ ಅದೇ ಅಗ್ನಿಯನ್ನು ಹೆಚ್ಚು ಮಾಡಿದಾಗ ದೇಹ ದಹನವಾಯಿತು, ದೇಹದಲ್ಲಿ ಮಣ್ಣಿದೆ, ಆ ಮಣ್ಣನ್ನು ತೆಗಿತಕ್ಕಂಥ ಸಾಮರ್ಥ್ಯ ಅವರಿಗಿತ್ತು. ಈ ಯೋಗ ಶಕ್ತಿಯ ಕಥೆಯನ್ನ ದೌರ್ಬಲ್ಯ ಅಂತ ಭಾವಿಸಿದ್ರೆ ಅವ್ರಿಗೆ ವಿವೇಕ ಇಲ್ಲ ಅಂತ. ದೇವತೆಗಳ ಮಹಿಮೆಯನ್ನು ಹೇಳ್ತಕ್ಕಂಥ ಭಾಗಗಳನ್ನು ನಾವು ಮಹಿಮೆಯನ್ನಾಗಿಯೇ ನೋಡಬೇಕು. ಆದ್ದರಿಂದ ಸೂಕ್ಷ್ಮ ಅದು ಮಣ್ಣು ಅಂದ್ರೆ ಅದು ಹೊರಗೆ ಕಾಣತಕ್ಕಂಥ ಕೆಮ್ಮಣ್ಣು ಇಂಥ ಮಣ್ಣುಗಳಲ್ಲ, ಸೂಕ್ಷ್ಮವಾಗಿರ್ತಕ್ಕಂಥ ಪೃಥ್ವಿ ಭಾಗವನ್ನು ತೆಗೆದು ಸೃಷ್ಟಿಯನ್ನು ಮಾಡಿತ್ತು. ಎಷ್ಟು ಸಾಮರ್ಥ್ಯ ಪಾರ್ವತಿ ದೇವಿಯ ಸಾಮರ್ಥ್ಯ, ಸೃಷ್ಟಿ ಮಾಡಿ ಅದಕ್ಕೆ ಜೀವಕಡೆಯನ್ನು ತುಂಬಿದರೆ ಅದು ಇನ್ನೊಂದು ಅದ್ಭುತವಾಗಿ ಹೋಯ್ತು. ಅದು ಮಣ್ಣಿನ ಪ್ರತಿಮೆ ಮಾಡಿದರೆ ಬಟ್ಟ ಕಲಾವಿದಾನಿಸಿ ಬಿಡ್ತಾರೆ, ಅಂಥದ್ದು ಅದಕ್ಕೆ ಜೀವಕಡೆ ಕೊಟ್ಟು ವ್ಯಕ್ತಿಯನ್ನೇ ಮಾಡಿದ್ರು. ಒಂದು ಆಯುಧ ಕೊಟ್ಟು ನಿಲ್ಲಿಸಿದ್ರು, ನೀನು ಬಾಗಿಲು ಕಾಯ್ತಾ ಇರಬೇಕು, ಯಾರನ್ನೂ ಒಳಗೆ ಬಿಡಾಗಿಲ್ಲ, ಯಾರು ಬಂದರೂ ಬಿಡಾಗಿಲ್ಲ, ಸಾಮಾನ್ಯ ಕಾರ ಹೇಳಿದ ಮಾತು. ಆ ಕ್ಷಣಕ್ಕೆ ಆಗಲಿ ಅಂತ ಗಣೇಶ ನಿಂತಿದ್ದಂಗೆ ಗಣೇಶನ ಚದರು ಬಂದಿಲ್ಲ, ಆಗ ತಾವು ಪಾರ್ವತಿಯ ಮಗು ಅಷ್ಟೆ ಬಾಗಿಲಲ್ಲಿ ಕಾಯ್ತಾ ಕೂತಿದ್ದಾರೆ. ಆಗ ತಾನೇ ಹುಟ್ಟಿದ ಮಗು, ಇವತ್ತು ಮಗು ಮಾತು ಕೇಳೋ ಹೊತ್ತಿ ವಯಸ್ಸಾಗಿರುತ್ತೆ, ಅಷ್ಟೊತ್ತಿಗೆ ಮಾತು ಕೇಳೋದಿಲ್ಲ, ಅದು ಬೇರೆ ಜೊತೆಗೆ ವಯಸ್ಸಾಗೋರಿಗೂ ಮಾತು ಕೇಳುತ್ತಿದ್ದಂಗಿರಲ್ಲ, ಕೇಳಿದ್ರೆ ಮಾತು ಕೇಳೋ ಅಂತ ತಿಳಿಸಿರು ದಾಟಿಬಿಟ್ಟಿರ್ತಾನೆ ಆಗ್ಲೇನೆ. ಆದ್ರೆ ಆ ಕ್ಷಣದಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಯಾಗಿದ್ದ. ಇದು ಮತ್ತೊಂದು ಮುಖ, ಇದು ದೇವತೆಗಳ ಸಾಮರ್ಥ್ಯದ ಇನ್ನೊಂದು ಮುಖ. ಆ ಕ್ಷಣಕ್ಕೆ ದೊಡ್ಡವರ ಮಾಡಿದ ಸಾಮರ್ಥ್ಯ ಷಣ್ಮುಖ ಪ್ರದ್ಯುಮ್ನನ್ನ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಹರಿವಂಶದಲ್ಲಿ ಹೇಳ್ತಾರೆ. 14 ವರ್ಷದ 16 ವರ್ಷದ ತರುಣನಾದ, 14 ವರ್ಷದ 16 ವರ್ಷದ 16 ವರ್ಷದ ತರುಣನನ್ನಾಗಿ ಮಾಡಿದ ಒಂದು ಮೂಲಿಕೆಗಳ ರಸಾಯನಗಳ ಬಗ್ಗೆ ಹೇಳ್ತಾರೆ. ಅಂತ ಕೆಲವು ಔಷಧಿಗಳನ್ನು ತಗೊಂಡ್ರೆ ಅದು ಅದ್ಭುತವಾದ ಬೆಳವಣಿಗೆ ಬರುತ್ತೆ ಅಂತ ಇದೆ. ಆದರೆ ದೇವತೆಗಳಿಗೆ ಅದು ಯಾವುದು ಬೇಕಿಲ್ಲ, ಅದು ಯೋಗ ಶಕ್ತಿಯಿಂದನೇ ಕೆಲಸವನ್ನು ಮಾಡ್ತಾರೆ. ಆ ಕ್ಷಣ ಹುಟ್ಟಿದ ಮಗುವನ್ನು ದೊಡ್ಡದನ್ನಾಗಿ ಮಾಡಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ಕೈಯಲ್ಲಿ ಆಯುಧವನ್ನು ಕೊಟ್ಟು ಯಾರನ್ನು ಒಡೆದು ಬಿಡಬಾರದು ಅಂತ ಹೇಳಿ ನಿಲ್ಲಿಸಿದ್ರು. ತಾವು 15 ಸ್ಥಾನಕ್ಕೆ ಹೊರಟು, ಆಗ ಅವರಿವರು ಬರಲಿಲ್ಲ, ಅದನ್ನೇ ಪ್ರಾರಂಭ ಅಂತ ಕರೆಯೋರು. ಸಾಕ ರುದ್ರದೇವರೇ ಬಂದರು, ಅದಕ್ಕೆ ರುದ್ರದೇವರೇ ಬಂದರು. ನಾವು ಒಳಗೆ ಬಿಡೋದಿಲ್ಲ, ಒಳಗೆ ಹೋಗ್ಬೇಕು ಅಂತವರು ಒಳಗೆ ಬಿಡೋದಿಲ್ಲ ಅಂತವ್ರು. ದ್ವಾರಪಾಲಕರು ಒಳಗೆ ಬಿಡೋದಿಲ್ಲ ಅಂತ ಆಸೆ ಇದ್ದಿದ್ದೇನೆ, ಜೈ ವಿಜಯರ ಕಥೆ ನಾವು ಕೇಳಿದ್ದೇವೆ. ತರಕಾರಿ ಒಳಗೆ ಬಿಡೋದಿಲ್ಲ, ವೆಂಕಟೇಶ್ ಕಲ್ಯಾಣರು ವಾಯುದೇವರು ಬಂದರೆ ಒಳಗೆ ಬಿಡೋದಿಲ್ಲ ಅಂತ ಹೇಳಿ ದೇವರು ಹೇಳುತ್ತಾರೆ. ನಾನು ಒಳಗೆ ಬಿಡೋದಿಲ್ಲ ಅಂತೇಳಿ ಅವ್ರು ಹೇಳಿದ್ರಲ್ಲ, ಯಾರನ್ನೂ ಒಳಗೆ ಬಿಡಬಾರದು. ಒಂದು ದೃಷ್ಟಿಯಿಂದ ಗುಣನೂ ಹೌದು ದೋಷನೂ ಹೌದು. ಒಂದು ಗುಣ ತಾಯಿ ಮಾತನ್ನ ನಡೆಸಬೇಕು ಗುಣ, ಆದ್ರೆ ಬಂದವರು ತಂದೆಯನ್ನು ವಿವೇಕ ಇಲ್ಲ ಅದು ದೋಷ. ಗಣೇಶನನ್ನು ನಾವು ದೇವತೆ ಅಂತ ಕರೀತೇವೆ, ಸರ್ವಜ್ಞ ದೇವತೆ ಅಂತ ಕರೆಯುವುದಿಲ್ಲ. ಸರ್ವಜ್ಞ ದೇವತೆ ಅಂದ್ರೆ ವಿಷ್ಣುವೆ, ಮಹಾಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯ. ಆದ್ದರಿಂದ ದೇವತೆ ಅಂತ ಮಾತ್ರಕ್ಕೇನೆ ಸರ್ವಜ್ಞರಾಗಿರ್ಬೇಕಾಗಿಲ್ಲ. ಆದ್ರಿಂದ ಅವ್ರಿಗೆ ಬಂದವರು ಯಾರು ಅಂತ ಗೊತ್ತಾಗಲಿಲ್ಲ, ಅದು ಹೇಳಿದ್ರು ಕೇಳೋದಕ್ಕೂ ಹೋಗಲಿಲ್ಲ. ನನ್ನ ತಾಯಿ ಮಾತನ್ನು ಕೇಳ್ತಾ ಇರತ್ತೆ, ಒಳಗೆ ಬಿಡೋದಿಲ್ಲ. ಸಿಟ್ಟು ಬಂತು. ರುದ್ರದೇವರು ತಮಾಷೆ ಅಂತ ಕೇಳಿದ್ರೆ ಗಣೇಶನಿಗೆ ಬಂದಿರೋದು ಯಾರು ಅಂತ ಗೊತ್ತಿಲ್ಲ, ಬಂದಿರೋ ಶಿವನಿಗೆ ಇರೋದು ಯಾರು ಅಂತ ಗೊತ್ತಿಲ್ಲ. ಅದಿನ್ನೊಂದು ಸಮಸ್ಯೆ ಅಂದ್ರೆ ಗಣೇಶ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಶಿವ ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಪತ್ಯರ ಅಸಾಮಂಜಸ್ಯ, ಧರ್ಮಸೂತ್ರದ ಅರ್ಥ ಬಂದಿರತಕ್ಕಂಥ ವ್ಯಕ್ತಿಯ ಸ್ವರೂಪ ಗೊತ್ತಿಲ್ಲದೆ ಇದ್ದ ಯುವತ ತಡೀತಾ ಇದ್ರೆ ಯಾರ ಕಡೆ ಯೋಚನೆ ಮಾಡದೇನೆ ನನ್ನ ತಡೆಯೋದ ವಿವೇಕ ಇದೆಯಾ ಅಂತ ಹೇಳಿ ತಮ್ಮ ತ್ರಿಶೂಲದಿಂದ ಹೊಡೆದ್ರಂತೆ ತಾನೇ ಕತ್ತರಿಸಿದ್ದಾಗ ತಾನೆ ನುಜ್ಜುಗುಜ್ಜಿ ಆಗೋಯ್ತು. ವ್ಯಕ್ತಿ ಸತ್ಯ ಹೋದ ಸೀದ ಒಳಗಡೆಗೆ ಹೋದ್ರು. ಪುರಾಣದ ಕಥೆ ಹೇಳುತ್ತಾಳೆ ಪಾರ್ವತಿ ದೇವಿ. ಅವತ್ತು ಆಲೆ 15 ಸ್ಥಾನ ಮುಗಿಸಿದ್ರು. ಸ್ನಾನ ಮುಗಿಸಿ ಬೆಳ್ಳ ಬಂಗಾರದ ತಟ್ಟೆಯಲ್ಲಿ ಭಕ್ಷ್ಯಭೋಜನ ತಯಾರು ಮಾಡಿ ಇಟ್ಟಿದ್ರು. ಶಿವ ರುದ್ರದೇವರು ಬರ್ತಾರೆ ಅವ್ರಿಗೆ ಕೊಡಬೇಕು ಅಂತೇಳಿ ಒಂದು ತಟ್ಟೆಯಲ್ಲಿ ಇಟ್ಟು ಇನ್ನೊಂದು ತಟ್ಟೆಯಲ್ಲಿ 2 ತಟ್ಟೆ ಇಟ್ಟಿದ್ದ. ರುದ್ರದೇವರು ಬಂದ್ರು, 2 ತಟ್ಟೆ ಯಾತಕ್ಕೆ ಅಂತ ಕೇಳಿದ್ರೆ ಪುರಾಣದಲ್ಲಿ ಕಥೆ ಬರುತ್ತೆ. 2 ತಟ್ಟೆ ಯಾತಕ್ಕೆ ನಮಗಾದ ಸ್ವಲ್ಪ ಈ ಕಾಲದಲ್ಲಿ ನನಗೊಂದು ನಿಮಗೊಂದು ಎರಡು ಮುದೋಗ್ತಿದ್ದಂತೆ. ಅದರಲ್ಲಿ 2 ತಟ್ಟೆ ಯಾತಕ್ಕೆ ಸತ್ಯ ಬರ್ತೀರ, ಹಿಂದಿನ ಕಾಲಕ್ಕೆ ಆಗಲ್ಲ, ಗಂಡನ ಜೊತೆ ಹೆಂಡತಿ ಊಟ ಮಾಡಬಾರದು ನೀವು ಅದು ಪ್ರತ್ಯೇಕ, ಅದರಿಂದ ಆಯುಷ್ಯ ಹಾನಿ ಆಗುತ್ತೆ ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಭೋಜನ ಮಾಡಬೇಕು. ಅದರಿಂದಾಗಿನ 2 ತಟ್ಟೆ ಯಾತಕ್ಕೆ ಅಂತ ಕೇಳಿದ್ರೆ ಕಾರಣ ಇದೆ. ಒಂದು ತಟ್ಟೆ ನನಗೆ, ಆ ತಟ್ಟೆ ನಿನಗಾಗುತ್ತೆ, ಇನ್ನೊಂದು ತಟ್ಟೆ ಯಾತಕ್ಕೆ? ಆಗ ಪಾರ್ವತಿ ದೇವಿ ಹೇಳಿದ್ರಂತೆ, ಒಂದು ವಿಶೇಷ ನಡೀತು. ಆ ಕಥೆ ಹೇಳ್ತಾರೆ, 15 ಸ್ಥಾನಕ್ಕೆ ಅಂತ ಹೊರಟೆ, ದ್ವಾರಪಾಲಕ ಬೇಕಾಗಿತ್ತು. ನಾನೇ ಸೃಷ್ಟಿ ಮಾಡಿದೆ ಒಂದು ಮಗುವನ್ನ, ಅದು ಜೀವ ಕಡೆ ತುಂಬಿದೆ. ಆ ವ್ಯಕ್ತಿ ಬಾಗಿಲಲ್ಲಿ ಕಾಲು ನಿಲ್ಲಿಸಿದ್ದೇನೆ, ಆತೂ ಬರ್ತಾನೆ, ಇಬ್ಬರು ಊಟ ಮಾಡಿ ಅಂತ ಹೇಳಿ. ಈ ಕಥೆಯಲ್ಲಿ ಪಾರ್ವತಿ ದೇವಿಗೆ ಏನಾಗಿದೆ ಅಂತ ಅವರಿಗೆ ಗೊತ್ತಿಲ್ಲ. ಸಮಯದಲ್ಲಿ ಆ ಮಗು ಒಳಗೆ ಬರುತ್ತೆ. ಈಗ ಸೊ ತಂದೆ ಮಗ ಇಬ್ಬರು ಊಟ ಮಾಡಿ ಅಂತ 2 ತಟ್ಟೆ ಇಟ್ಟಿದ್ದೇನೆ. ಆಗ ರುದ್ರದೇವರು ಕೇಳಿದರಂತೆ, ಏನಿದು ಬಾಗಿಲಲ್ಲಿ ಕಾಯ್ತಾ ಇದ್ದ ಹುಡುಗನ, ನೀನು ನಿನ್ನ ಮಗನ, ನೀನು ಸೃಷ್ಟಿ ಮಾಡಿದ್ದ? ಹೌದು ಅಂತ ಹೇಳಿದ್ರು. ನಾನು ಈಗಷ್ಟೇ ಕೊಂದು ಬಂದೆ ಅಂತ ಹೇಳಿದ್ರು. ಈಗಷ್ಟೇ ಕೊಂದು ಬಂದೆ ನಾನು ಮಗುವನ್ನ. ಪಾರ್ವತಿ ಭಾರಿ ದುಃಖ ಆಗುತ್ತೆ. ಸಾಮಾನ್ಯವಾಗಿ ತಾನು ಮಾಡಿದ ಚಿತ್ರ ಬರದ ಚಿತ್ರವನ್ನೇ ಮನುಷ್ಯ ನೆಚ್ಚುತ್ತಾನೆ, ಅದು ಹಾಗೇ ಇರಲಿ. ಬರೆದ ಒಂದು ಮಾಡಿದ ಚಿತ್ರವನ್ನ ಮೆಚ್ಚುತ್ತಾರೆ. ಅಂತ ಹೊತ್ತಿನಲ್ಲಿ ಸದೀವ ಕಲೆ ಕೊಟ್ಟ ಮಗುವನ್ನ ಕೊಂದ್ರೆ ಪಾರ್ವತಿ ದೇವಿ ದುಃಖವಾಯ್ತಂತೆ. ಹಾಗಿದ್ರೆ ಮಗುವನ್ನು ಬಿಟ್ಟು ನನಗೆ ಸಾಧ್ಯ ಇಲ್ಲ, ಆ ಮಗು ಬದುಕಲೇಬೇಕು ಅಂತ ಹೇಳ್ತಾ ಇದ್ದೆ. ಪಾರ್ವತಿ ನಾನು ಕೊಂದ ಶೂರ್ಪಣಿಗೆ ಗಂಡನನ್ನ ಅವರಿವರು ಕೊಡ್ತಿದ್ದಲ್ಲ, ರಾವಣನೇ ಕೊಂದು ಹಾಕ್ತಾನೆ. ಶೂರ್ಪಣಿಗೆ ನೋಡ್ತಾಳೆ, ಗೊಳೋ ಅಂತ ಅಡ್ತಾಳೆ, ಇವನು ಬದುಕಿಸ್ಕೊಡು ಅಂತ ಕೇಳೋದಿಲ್ಲ. ಅಂತ ಶಕ್ತಿ ಅವನಿಗಿಲ್ಲ, ಶಕ್ತಿ ಇರದವರ ಮಾತು ಕೇಳಿ ಪ್ರಯೋಜನ ಇಲ್ಲ. ಆದ್ರೆ ರುದ್ರದೇವರು ಎಂತವರು ಅಂತ ಗೊತ್ತಿದೆ, ನಯಕಾರಕರವರು. ಆದ್ದರಿಂದ ಅವರಿಗೆ ಬದುಕ ಶಕ್ತಿ ಇದೆ. ರಾಯರಂತವ್ರ ಮುಂದೆ, ವಾದಿರಾಜರ ಸ್ವಾಮಿಗಳಂತವ್ರ ಮುಂದೆ ಹೋಗಿ ಸತ್ತವರನ್ನ ಹಾಕಿ ಬದುಕಿಸಿ ಅಂತ ಕೇಳಿ ಬದುಕಿಸ್ಕೊಡ್ತಾ ಇದ್ರು ಅವರು. ಆ ರೀತಿ ಎಲ್ಲರ ಮುಂದೆ ಕೇಳೋದಕ್ಕೆ ಸಾಧ್ಯ ಇಲ್ಲ, ಸಾಮರ್ಥ್ಯ ಇರಬೇಕು. ನೀವು ಎಲ್ಲರಂತ ಹೇಳಿದ್ರೆ ಕೇಳಕ್ಕೆ ಸಾಧ್ಯ ಇಲ್ಲ. ಒಂದು ಮುಖ್ಯಾಧಿಕಾರಿ ಇರ್ತಾನೆ, ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ, ನನ್ನ ಕೈಲಾಗದ ನಿಮ್ ಕೈಲಾಗದಿಲ್ಲ ಅರ್ಥ ಏನು, ನೀವೇ ಓನರ್ ಇದಕ್ಕೆ, ನೀವು ಕೊಡ್ಲೇಬೇಕು ಇದಕ್ಕೆ. ಕ್ಲರ್ಕ್ ಹೇಳಿದ್ರೆ ಸರಿ, ಅದಕ್ಕೆ ಸಬಾರ್ಡಿನೇಟ್ ಆಫೀಸರ್ ಹೇಳಿದ್ರೆ ಸರಿನೇ, ಮುಖ್ಯಸ್ಥ ಹೇಳಿದ್ರೆ ಕೇಳೋದಿಲ್ಲ. ಸತ್ತವರು ಬಸ್ ಶಕ್ತಿ ನಿಮಗಿದೆ, ಬಬ್ಬು ಬದುಕಬೇಕು. ತಕ್ಷಣ ರುದ್ರದೇವರು ಆಗಲಿ ಅಂತ ಒಪ್ಪಿದರಂತೆ. ಒಪ್ಪಿ ತಮ್ಮ ದೂತರನ್ನು ಕರೀತಾರೆ, ಹೋಗಿ ಈಗ ತಲೆ ತುಂಬಾ ಜನ ಮತ್ತೆ ಪ್ರಶ್ನೆ ಕೇಳೋದು, ಆ ತಲೆಯ ಜೋಡಿಸಬಾರ್ದಾಗಿತ್ತೆ ಅಂತ ಪ್ರಶ್ನೆ, ಆ ತಲೆ ಜೋಡಿಸಬಾರ್ದಾಗಿತ್ತೆ ಅಂತ ಕೇಳಿದರೆ, ತ್ರಿಶೂಲದಿಂದ ಹೊಡೆದಾಕಿದ್ದಾರೆ ತಲೆನ. ತ್ರಿಶೂಲ ಅಮೋಘವಾದ ಆಯುಧ, ಅದರಿಂದ ಆದ ಕೆಲಸ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಮುಗಿದೋಯ್ತು. ಇಲ್ಲದೋ ಆದರೆ ಆಯುಧಕ್ಕೆ ಬೆಲೆ ಇಲ್ಲ ಅಂತ ಅರ್ಥ, ಆಯುಧದಿಂದ ಆದ ಕೆಲಸಕ್ಕೆ ಬೆಲೆ ಇಲ್ಲ. ಆದ್ರಿಂದಾನೆ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿ ಆಗಲೂ ಕೂಡ ಆ ತಲೆ ಜೋಡಿಸಲಿಲ್ಲ, ಮತ್ತೆ ಅದಕ್ಕೆ ಬೇಕೆ ತಲೆ ಜೋಡಿಸಿದ್ರೆ ಹೊರತು ಆ ತಲೆ ಜೋಡಿಸಲಿಲ್ಲ. ಅಮೋಘ ಅದು, ಅಮೋಘ ಅನ್ನೋ ಪದ ಗೊತ್ತಿದ್ದವರಿಗೆ ಮತ್ತೆ ಅದನ್ನ ವಾಪಸ್ ತರೋ ಪ್ರಸಕ್ತಿ ಬರೋದಿಲ್ಲ, ಅದು ಆಯುಧಕ್ಕೆ ಮಾಡಿದ ಅವಮಾನ ಇದ್ದಾಗ ಲೆಕ್ಕ. ಆದ್ದರಿಂದ ಭಗವಂತನಾದ ಕೃಷ್ಣ ಬ್ರಹ್ಮಶಿರವಸ್ತ್ರವನ್ನ ತಾನು ಪರಿಹಾರ ಮಾಡಬಲ್ಲ ಸಮರ್ಥ, ಆದರೂ ಪಂಚದ್ರಾಜ ಸತ್ತ ಮೇಲೆ ಮತ್ತೆ ಬದುಕ್ತಾನೆ ಹೊರತು ನಿಲ್ಲಿಸೋದಿಲ್ಲ. ಅದನ್ನ ದೇವರಿಗೇನು ಅಸಾಧ್ಯ ಅಲ್ಲ, ಅದು ತಾನೇ ಮಾಡಿಕೊಂಡ ನಿಯಮ. ಸತ್ಯ ಸಂಕಲ್ಪತು ವಿಷ್ಣು ನಾಣ್ಯಥಾತು ಕರಿಷ್ಯತಿ, ಅದನ್ನು ಭಗವಂತ ಪಾಲಿಸ್ತಾನೆ. ಪರಿಶಿದ್ರಾಜ ಸತ್ತೋದ ಮತ್ತೆ ಬದುಕಬಹುದಾಗಿತ್ತು, ಬದುಕೋದಿಲ್ಲ. ಇದನ್ನ ಯೋಚನೆ ಮಾಡಿದರೆ ಕೆಲವು ಬದುಕಬೇಕಾದ ಪ್ರಸಂಗದಲ್ಲಿ ಬದುಕೋದು ಬೇರೆ, ಆಗಿರೋದನ್ನು ಅಮೋಘವಾಗಿದ್ದನ್ನು ಬದಲಾಯಿಸ್ತಾ ಇರೋದು ಒಂದು ಯೋಗ. ಆದ್ರಿಂದಲೇ ಆಶಿಸಿ ಆ ತಲೆಯನ್ನೇ ಜೋಡಿಸಕ್ಕೆ ಹೋಗಲಿಲ್ಲ, ಇನ್ನೊಂದು ತಲೆಯನ್ನು ಜೋಡಿಸಬೇಕು. ಇಂಥದ್ದೇ ಪ್ಯಾರಲ್ ಪ್ರಸಂಗ ನಡೆದಿರೋದ್ರಿಂದ ಪ್ರಶ್ನೆ ಕೇಳಾಗಿಲ್ಲ. ದಕ್ಷ ಪ್ರಜಾಪತಿಯ ಕೇಸು ಬಹಳ ಸ್ಪಷ್ಟವಾದ ಪ್ರಸಂಗ. ಅದೇ ರೀತಿ ಇಲ್ಲಿ ಈಗ ಯಾವ್ದಾರು ತಲೆಯನ್ನ ಕತ್ತರಿಸಿ ತನ್ನಿ ಅಂತ ಹೇಳಿದ್ರು, ಜೋಡಿಸ್ಬೇಕು ಯಾವ್ದಾರು ತಲೆ ಕತ್ತರಿಸಿ ತನ್ನಿ. ಹಾಗಿದ್ರೆ ಇವರು ಲೋಕದ ಕೊಂದಾಗಾಯ್ತಲ್ಲ, ತಮ್ಮಗನ ಉಳಿಸ ಕಂಡವ್ರ ತಲೆ ತೆಗೆದಾಗಾಯ್ತಲ್ಲ. ಅದಕ್ಕೆ ಹೇಳ್ತಾರೆ, ಎಲ್ಲರ ತಲೆಯಲ್ಲ, ಉತ್ತರ ದಿಕ್ಕಿಗೆ ಯಾರು ತಲೆ ಮಾಡಿ ಮಲಗಿರ್ತಾರೋ ಅವರ ತಲೆಯನ್ನ ಕತ್ತರಿಸಿದನ್ನಿ ಅಂತ ಹೇಳಿ. ಅದು ಇವತ್ತು ನಮಗೆ ಪದ್ಧತಿ, ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರದು ಪದ್ಧತಿ. ಉತ್ತರ ದಿಕ್ಕಿ ಯಾರು ತಲೆ ಮಾಡಿ ಮಲಗಿರ್ತಾರೋ ಅವರ ತಲೆ ಕತ್ತರಿಸಿ ಬನ್ನಿ. ಎಲ್ಲ ಹುಡ್ಕೊಂಡು ಹೋದ್ರು, ಆ ಕಾಲದಲ್ಲಿ ಒಬ್ಬನು ಉತ್ತರ ದಿಕ್ಕಿ ತಲೆ ಹಾಕಿ ಬೈಗಿದ್ದಿಲ್ವ. ಇವತ್ತಾರು ಉಚ್ಚಾಬಡೆಯನ್ನು ಸಿಕ್ತಿದ್ರು, ಗಣೇಶನಿಗೆ ಸಾವಿರ ತಲೆ ಆಗೋಗ್ಬಿಡ್ತಿದ್ರು ರೆಡಿ ಅಂತ ಹೇಳಿ. ಅಷ್ಟಾಗ ತಂದು ಬಿಟ್ಟಿದ್ರೆ ಉಚ್ಚಾಬಟ್ಟೆ ತಲೆ ಆಗ್ತಿದ್ವು ಅವತ್ತು, ಅಂತವ್ರು ಒಬ್ರು ಇರಲಿಲ್ಲ. ಏನ್ ಆಶ್ಚರ್ಯ ಅದಕ್ಕೆ, ಏನು ಕಾರಣ ಅಂತ ಹೇಳ್ತಾರೆ, ಉತ್ತರ ದಿಕ್ಕು ಉತ್ತರೋ ಗೋಪತಿ ಗೋಪ್ತ ವಿಷ್ಣು ಸಹಸ್ರನಾಮದಲ್ಲಿ ಉತ್ತರ ದಿಕ್ಕು ಸಾಕ್ಷಾತ್ ವಿಶೇಷವಾಗಿ ದೇವ ಕಾರ್ಯಕ್ಕೆ ಶ್ರೇಷ್ಠ. ಭಗವಂತನ ವಿಶೇಷ ಸನ್ನಿಧಾನ ರಾಮದೇವರು. ತಾವು ಪರಂಧಾಮಕ್ಕೆ ಹೋಗಬೇಕಾದ್ರೆ ಜನಗಳನ್ನೆಲ್ಲ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛೇವ ಅಂತ ಕರ್ಕೊಂಡು ಯಾವ ಕಡೆ ಹೊರಟು ಅಂದ್ರೆ ಉತ್ತರಾನ ಉತ್ತರ ದಿಕ್ಕಿಗೆ ಹೊರಟು ಅಂತ ಹೇಳ್ತಾರೆ. ಉತ್ತರ ದಿಕ್ಕು ಭಗವಂತನ ದಿಕ್ಕದು, ಆದ್ರಿಂದ ಅಲ್ಲಿಗೆ ತಲೆ ಮಾಡಿ ಮಲಗೋದು ಅಂದ್ರೆ ದೇವರನ್ನು ಮರೆತು ಬದುಕೋರು ಅಂತ ಅರ್ಥ. ದೇವರನ್ನು ಮರೆತು ಬರತಕ್ಕಂಥ ಜನಗಳು ಬದುಕಲಿಕ್ಕೆ ಅನರ್ಹರ, ಆದ್ರಿಂದ ಅವ್ರು ಕೊಲ್ಲಬೇಕು. ಎಷ್ಟು ಸುಲಭ ಇದೆ, ಸರ್ಕಾರದ ದ್ರೋಹಿಗಳನ್ನ ಇವತ್ತು ಟೆರರಿಸ್ಟ್ ನೋಡಿದ್ರೆ ಕೊಲೆ ಅಂತ ಕರೆಯೋದಿಲ್ಲ, ಅದಕ್ಕೆ ಅವಾರ್ಡ್ ಕೊಡ್ತಾರೆ. ಟೆರರಿಸ್ಟ್ ಯಾರು ಕೊಂದು ಹಾಕಿಬಿಟ್ರೆ ಅವಾರ್ಡ್ ಕೊಡ್ತಾರೆ, ಹೊರತು ಕೊಲೆ ಅಂತ ದೇಶ ಸೇವೆ ಅಂತ ಕರೀತಾರೆ. ಆದ್ರಿಂದ ದೇಶ ದ್ರೋಹಿಗಳನ್ನ ಸಂಹರಿಸೋದು ಹೇಗೆ ಕರ್ತವ್ಯನೋ, ದೈವವನ್ನ ಮರೆತವರನ್ನ ಅದು ಹರಿ ಸರ್ವೋತ್ತಮ ಸರ್ವೋತ್ತಮರಾದವನ ಮರೆತವರನ್ನ ಸಂಹಾರ ಮಾಡೋದು ತಪ್ಪಲ್ಲ, ಆ ಹಿನ್ನೆಲೆಯಲ್ಲಿ ಮಾಡಿದ ಆಜ್ಞೆ. ಆದ್ದರಿಂದ ಅದು ಲೋಕ ಕಂಟಕವಾದ ವಿಚಾರವನ್ನ, ಲೋಕ ನಾಶಕವಾದ ಕೆಲಸವನ್ನ, ಲೋಕೋದ್ಧಾರಕವಾದ ಕೆಲಸ. ಹುಡುಕಿದಾಗ ಅಂತವ್ರು ಮನುಷ್ಯರಲ್ಲಿ ಯಾರು ಸಿಗಲೇ ಇಲ್ಲ, ಅವರಿಗೆ ಯಾರು ಬರೆಯಿಲ್ಲ ಅಂತ ವಾಪಸ್ ಬಂದ್ರು. ಅವ್ರೇನ್ ಮಾಡಿದ್ರಂತೆ, ಪ್ರಾಣಿಗಳನ್ನೇ ಹುಡುಕಿ ಕೊನೆ ಪಟ್ಟ ಪ್ರಾಣಿಗಳನ್ನಾದ್ರೂ ತಗೊಂಡು ಬನ್ನಿ ಅಂತ ಹೇಳಿದ್ರು. ಆಗಲೂ ಕೂಡ ಸಿಕ್ಕಿದ್ ಯಾವುದೋ ಒಂದು ಪ್ರಾಣಿ ಅಷ್ಟೇ, ಪ್ರಾಣಿಗಳು ಎಚ್ಚರವಿದ್ದ ಕಾಲ ಅದು. ರಾಮದೇವರಿಂದ ವೈಕುಂಠಕ್ಕೆ ಹೋದ್ರಲ್ಲಿ ಪ್ರಾಣಿಗಳು ಸೇರಿದ್ರು, ಕತ್ತೆಗಳು ಕೂಡ ಹೋದ್ರು ಅಂತ, ಅಷ್ಟರ ಮಟ್ಟಿಗೆ ಜ್ಞಾನ ಇದ್ದ ಕಾಲ ಅದು. ಪ್ರಾಣಿಗಳು ಯಾವುದೋ ಒಂದು ಮಲಗಿತ್ತಷ್ಟೇ, ಆನೆ ಇನ್ಯಾವುದು ಮಲಗಿರಲಿಲ್ಲ, ಅದನ್ನೇ ಕತ್ತರಿಸ್ತೇನೆ ಅಂತ ಹೇಳಿ ತಂದ್ರು ಜೋಡಿಸಿದ್ರು. ಇವತ್ತು ವಿಜ್ಞಾನಕ್ಕೆ ಕೆಲಸ ಮಾಡಿ ಸುತರಾಮ್ ಸಾಧ್ಯ ಆಗಿಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ತಲೆಯನ್ನ ಒಂದು ದೇಹದ ಮತ್ತೊಂದು ದೇಹಕ್ಕೆ ಜೋಡಿಸೋದು, ಅವನ ದೇಹಕ್ಕೆ ಮತ್ತೆ ಜೋಡಿಸಕ್ ಬರೋದಿಲ್ಲ. ತುಂಡಾದ ತಲೆಯನ್ನ ಮತ್ತೆ ಅವನಿಗೆ ಜೋಡಿಸಕ್ ಬರೋದಿಲ್ಲ. ಕೈಕಾಲು ಇಮ್ಮಿಡಿಯೇಟ್ ಆಗಿ ಸ್ವಲ್ಪ ಜೋಡಿಸ್ತಾರೆ, ಹೆಚ್ಚೊತ್ತು ಗ್ಯಾಪ್ ಇರಬಾರದು. ಇಮ್ಮಿಡಿಯೇಟ್ ಮಾಡಿ ಮತ್ತೆ ಜೋಡಿಸಿ ಅದನ್ನ ಅಡ್ಜಸ್ಟ್ ಮಾಡ್ತಾರೆ. ಆದ್ರೆ ತಲೆ ಅಂದ್ರೆ ಡೇಟಾ ಆಸೆ, ಏನ್ ಮಾಡಕ್ ಬರೋದಿಲ್ಲ ಅಂತ ಮೇಲೊಳಗೆ. ಅಂಥದ್ದು ಇನ್ನೊಂದು ಪ್ರಾಣಿಯ ತಲೆ, ಅದು ಅಬ್ನಾರ್ಮಲಿ ಚೇಂಜ್. ಅದು ಎಲ್ಲಿಯ ಮನುಷ್ಯನ ದೇಹ, ಎಲ್ಲಿ ಆನೆಯ ದೇಹ, ಅರ್ಥಾತ್ ಸಂಬಂಧ ಇಲ್ಲ. ಅದನ್ನ ಅಡ್ಜಸ್ಟ್ ಮಾಡಿ ಜೋಡಿಸ್ಬೇಕು. ಆದ್ರೆ ಉಳಿದವರಾದ್ರೆ ಕಟ್ಟಕಥೆ ಆಗ್ತಿತ್ತು. ರುದ್ರದೇವರು ಮಾಡ್ತಾ ಇರ್ತಾರೆ, ಆದ್ರಿಂದ ಅದನ್ನ ನಂಬದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಂಬಕ್ಕೆ ಬಿಡಬೇಕು ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ. ಮತ್ತೆ ನೋಟು ಸರ್ಕಾರ ಪ್ರಿಂಟ್ ಮಾಡಿದ್ದು, ನೋ ಪ್ರಾಬ್ಲಮ್. ಹೌದು, ಮಾಡ್ಬೇಕಾದ ಕೆಲಸನೇ ಅದು. ಯಾರೋ ಪ್ರಿಂಟ್ ಮಾಡಿದ್ರೆ ಎಡ್ಕೊಂಡು ಹೋಗ್ತಾರೆ, ನೋ ಪ್ರಿಂಟ್ ಮಾಡ್ದ ಅಂತ ಜೈಲಿಗೆ ಹಾಕ್ತಾರೋ. ಕಂಡವರು ಮಾಡಾಗಿಲ್ಲ, ಮಾಡಬಾರದು, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರುದ್ರದೇವರು ಮಾಡಿದ್ದಾರೆ ಅಂದ್ರೆ ಏನು ಆಶ್ಚರ್ಯ ಇಲ್ಲ. ಹೇಳ್ತಾರೆ, ಶಕ್ರೋಗ್ರ ದೀತಿ ಧೀಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಭಾಂಗಲೇಶಂ ಆಚರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ವೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅವರು ಪ್ರಳಯಕಾಲದೊಳಗೆ ನಟರಾಜನಾಗಿ ಇಂದ್ರಾದಿ ದೇವತೆಗಳನ್ನ ಕೊಂದು ಕುಳಿತಕ್ಕಂತ ಮಹಾನುಭಾವರಿಗೆ ಯಾವ್ದು ಆಶ್ಚರ್ಯ ಇದು? ಆರಾಮವಾಗಿ ಕೆಲಸವನ್ನು ಮಾಡಿದರು. ಆ ಮಗು ಎದ್ದಿತು. ಆಮೇಲೆ ದೊಡ್ಡವ್ರ ಮಗು ಅಂದ ಮೇಲೆ ಹೇಗಿರ್ಬೇಕದು? ಬರೀ ಬದುಕಿದ್ರೆ ಸಾಲದು, ಅದಕ್ಕೊಂದು ಪೋಸ್ಟ್ ಸಿಗಬೇಕು. ಪಾರ್ವತಿ ದೇವಿ ಮಗುವನ್ನು ಬದುಕಿದರೆ ಉಪಯೋಗ ಇಲ್ಲ, ಆ ಉನ್ನತವಾದ ಅಧಿಕಾರ ಸಿಗಬೇಕದೆ, ಅಧಿಕಾರವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಯಾವುದಕ್ಕೆ ಅಧಿಪತಿ ಮಾಡಬೇಕು ಅಂತೇಳಿ ಗಣನಾಯಕ ಅಂತ ಮಾಡಿದ್ರು. ಗಣನಾಯಕ, ಗಣೇಶ, ವಿನಾಯಕ ಎಲ್ಲ ಪರ್ಯಾಯ ಪದಗಳು. ಗಣೇಶ ಅಂತಕ್ಕಂಥ ಹೆಸರನ್ನ ಇಟ್ಟು ವಿನಾಯಕ, ವಿನಾಯಕ ವಿಶಿಷ್ಟ ನಾಯಕ ಅಂತ, ವಿನಾಯಕ ವಿಶಿಷ್ಟ ನಾಯಕ. ಗಣೇಶನಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಕರಿತೇವಲ್ಲ, ಅದು ತುಂಬಿ ತುಳುಕ್ತಾ ಇದೆ ಅಂತ ಅರ್ಥ. ಗಣೇಶ, ಗಣ ಅಂದ್ರೆ ಗುಂಪು, ಒಂದು ಗುಂಪಿನ ಅಧಿದೇವತೆ. ಒಂದು ಗುಂಪಿಗೆ ನಾಯಕನಾಗಿ ಗಣೇಶ ಇದ್ದಾನೆ, ಅದು ಭೂತಾಕಾಶಕ್ಕೆ ಅಭಿಮಾನಿ ದೇವತೆಯನ್ನಾಗಿ ಮಾಡಿದೆ. ಇದು ಗಣೇಶನ ತಲೆ ಆನೆ ತಲೆ ಯಾತಕ್ಕಾಯಿತು ಎಂಬುದಕ್ಕೆ ಲೌಕಿಕವಾದ ಕಾರಣ ಇದೆ. ಆದರೆ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಮಾಂಡೋಕ್ಯ ಭಾಷ್ಯದೊಳಗೆ ಹೇಳುತ್ತಾರೆ, ಇದು ಲೌಕಿಕ ಕಾರಣ, ಆಧ್ಯಾತ್ಮಿಕ ಕಾರಣ ಬೇರೆ ಇದೆ ಅಂತ ಹೇಳಿದ್ದಾರೆ. ಗಣೇಶನಿಗೆ ಆ ತಲೆ ಯಾತಕ್ಕಾಗಿ ಬಂತು ಅಂದ್ರೆ, ಗಣೇಶ ವಿಶ್ವರೂಪದ ಉಪಾಸಕ, ತೇಜಸ್ ರೂಪದ ಉಪಾಸಕ. ಭಗವಂತನ ಅನೇಕ ರೂಪಗಳಲ್ಲಿ ನಾಲ್ಕು ರೂಪಗಳಿಂದ ವಿಶಿಷ್ಟ ಕಾರ್ಯವನ್ನು ಮಾಡ್ತಾನೆ. ವಿಶ್ವ, ತೈಜಸ, ಪ್ರಾಜ್ಞ ಮತ್ತು ತುರಿಯಾತ ನಾಲ್ಕು ರೂಪಗಳು. ವಿಶ್ವರೂಪದಿಂದ ಜಾಗೃತ ಅವಸ್ಥಾ ಪ್ರವರ್ತಕ, ಬಲಗಣ್ಣಿನಲ್ಲಿ ಇದ್ದು ಭಗವಂತ ಎಲ್ಲ ಜಗತ್ತನ್ನು ಎಚ್ಚರಿಸ್ತಾನೆ. ಪ್ರತಿಯೊಬ್ಬ ಜೀವಿಯ ಬಲಗಣ್ಣಲ್ಲಿ ಭಗವಂತ ಬಂದಾಗ ಎಚ್ಚರಾಗುತ್ತವನು. ಕಂಠಸ್ಥಾನದಿಂದ ತೈಜಸ ರೂಪ, ಅವನಿಗೆ ಕನಸು ಬೀಳುತ್ತಾನೆ. ಹೃದಯ ಸ್ಥಾನಕ್ಕೆ ಬಂದಾಗ ಪ್ರಾಜ್ಞ ರೂಪ ನಿದ್ರೆ ಕೊಡ್ತಾನೆ. ಇದು ಭಗವಂತ ಅವರಿಗೆ ಕೊಡ್ತಕ್ಕಂಥ ವಿವಿಧ ಅವಸ್ಥೆಗಳಿಗೆ ನಿದರ್ಶನವಾಗಿ ಆ ರೂಪಗಳು. ತುರಿಯ ರೂಪದ ಮೋಕ್ಷವನ್ನು ಕೊಡುತ್ತಾನೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತಕ್ಕಂಥ ನಾಲ್ಕು ರೂಪಗಳ ಕಥೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುತ್ತೆ, ಮಾಂಡವ್ಯೋಪನಿಷತ್ತಿನಲ್ಲಿ ಬರುತ್ತೆ. ಅಪೂರ್ವವಾದ ಸಿದ್ಧಾಂತ. ಗಣೇಶ ವಿಶ್ವರೂಪದ ಉಪಾಸಕ, ಶ್ರೀಹರಿಯ ವಿಶ್ವರೂಪದ ಉಪಾಸಕನಾದ್ದರಿಂದ ಆತನ ಉಪಾಸನೆ ಯಾವಾಗಲೂ ಮಾಡ್ತಿರ್ತಾನಾದ್ದರಿಂದ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈದ್ಯ ಕೌಂತೆಯ ಸದಾ ತದ್ಭಾವ ಭಾವಿತ. ಯಾವುದನ್ನು ಸದಾ ಧ್ಯಾನ ಮಾಡ್ತಾನೋ ಅಂಥ ರೂಪ ಅವನಿಗೆ ಬರುತ್ತೆ ಅಂತ ನಿಯಮ ಉಂಟು. ಅದಕ್ಕೆ ಒಳ್ಳೆಯವರ ಜೊತೆಗಿದ್ದಾಗ ಒಳ್ಳೆತನ ಬರುತ್ತೆ, ಕೆಟ್ಟವರ ಜೊತೆ ಕೆಟ್ಟತನ ಬರುತ್ತೆ, ಇನ್ನೂ ಹೆಚ್ಚು ಚಿಂತನೆ ಮಾಡಿದಾಗ ಅಂಥ ರೂಪನೇ ಬರುತ್ತೆ ಅಂತ ಹೇಳಿದ್ದಾನೆ. ಆದ್ದರಿಂದ ಗಣೇಶನಿಗೆ ಆ ವಿಶ್ವರೂಪದ ಉಪಾಸಕನಾಗಿದ್ದಾನೆ. ಆ ವಿಶ್ವರೂಪದ ಹಿರಿಮೆ ಅಂದರೆ ಅದಕ್ಕೆ 19 ತಲೆಗಳು. ಭಗವಂತನ ವಿಶ್ವರೂಪದ ವಿಶ್ವರೂಪಕ್ಕೆ 19 ಮುಖಗಳಿವೆ. ಅದರಲ್ಲಿ ಮಧ್ಯಮ ಮುಖ ಆನೆಯ ಮುಖ, ಮಧ್ಯಮಂತೂ ಗಜಾಕಾರಂ. ಉಳಿದ 9 ಈ ಕಡೆ 9 ಆ ಕಡೆ 9 ಅವೆಲ್ಲ ಮನುಷ್ಯಾಕಾರದ ರೂಪಗಳು, ಮನುಷ್ಯ ರೂಪದ ರೂಪ ತಲೆಗಳು ಅವು. ಮಧ್ಯಮಂತೂ ಗಜಾಕಾರಂ, ಮಧ್ಯಮ ರೂಪ ಆನೆಯ ರೂಪ. ಚಿಂತನೆ ಮಾಡ್ಬೇಕಾದ್ರೆ ಸೆಂಟರಿಗೆ ಅವಳು ಫೋಕಸ್ ಮಾಡ್ತಾರೆ. ಸೆಂಟರಿಗೆ ಫೋಕಸ್ ಮಾಡೋದ್ರಿಂದ ಮಧ್ಯಮ ತಲೆಯನ್ನು ಚಿಂತನೆ ಮಾಡಿ ಗಣೇಶ ಗಜಮುಖನಾದ ಎಂಬುದು ಶಾಸ್ತ್ರೀಯವಾದ ಕಾರಣ. ತೈಜಸ ರೂಪದ ಉಪಾಸಕನೂ ಆತ, ವಿಶ್ವರೂಪದ ಉಪಾಸಕನೂ ಆತ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಗಣೇಶನ ಪೂಜೆ ಅಷ್ಟೇ ಮಾಡೋದಿಲ್ಲ. ಗಣೇಶ ಅಂತರ್ಗತ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಮೂರ್ತಿ, ವಿಶ್ವಂಭರ ಮೂರ್ತಿ ಅಂತ ಆರಾಧನೆ ಮಾಡುತ್ತೆ. ವಿಷ್ಣು ಸಹಸ್ರನಾಮದ ಮೊದಲ ಪದವೇ ಅದು, ವಿಶ್ವಂ ವಿಷ್ಣು ವಷಟ್ಕಾರ. ವಿಶ್ವರೂಪದ ಬಗ್ಗೆ ಮಾಹಿತಿ ಕೊಟ್ಟಿದ್ದು ವಸ್ತ್ರಾಚಾರ್ಯರು ಒಂದೇನೆ. ವಿಶ್ವ ಅಂದ್ರೆ ಏನು? ಈ ವಿಶ್ವರೂಪ ಅಂತ ಇದೆ, 19 ಮುಖಗಳ ರೂಪ. ತೇಜಸ್ ರೂಪನು 19 ಮುಖಗಳ ರೂಪ, ಅದು ಮಧ್ಯಮದಲ್ಲೇ ಗಜಾಕಾರವಾಗಿದೆ. ಎರಡು ಧ್ಯಾನವನ್ನು ಗಣೇಶ ಮಾಡ್ತಾನೆ, ಅದಕ್ಕೆ ಆ ತರೆಗೆ ಗಜಮುಖ ಬಂತು. ಇದು ಮಾಂಡವಕ್ಯ ಭಾಷೆಯಲ್ಲಿ ಆಚಾರ್ಯ ಕೊಟ್ಟಂತ ಕಾರಣ. ಇಂತ ಇನ್ನೊಂದು ನಿದರ್ಶನ ಇದೆ. ರುದ್ರದೇವರಿದ್ದಾರೆ, ಅವರಿಗೆ ಮೂರು ಕಣ್ಣು. ಅವರು ಯಾತಕ್ಕೆ ಮೂರು ಕಣ್ಣು ಅಂತ ಪ್ರಶ್ನೆ. ಅವರು ಯಾತಕ್ಕೆ ಮೂರು ಕಣ್ಣು? ಪ್ರಶ್ನ ಆಚಾರ್ಯ ಹೇಳ್ತಾರೆ, ನರಸಿಂಹ ರೂಪದ ಉಪಾಸಕರು ರುದ್ರಾಂತರ್ಗತ ನಾರಸಿಂಹ ಅಂತ ಪ್ರಸಿದ್ಧ. ನರಸಿಂಹದೇವರಿಗೆ ಮೂರು ಕಣ್ಣು, ನರಸಿಂಹ ರೂಪರಿಗೆ ಶ್ರೀಹರಿಗೆ ಮೂರು ಕಣ್ಣು ಅಂತ ಹೇಳಿ ಅನೇಕ ಪ್ರಾಚೀನ ನರಸಿಂಹ ದೇವಸ್ಥಾನದಲ್ಲಿ ಮೂರು ಕಣ್ಣಿರುತ್ತೆ. ಪ್ರಾಚೀನ ನರಸಿಂಹ ದೇವಸ್ಥಾನದಲ್ಲಿ ಹಿಂದೆ ಶಾಸ್ತ್ರಜ್ಞರು ಮಾಡಿರ್ತಕ್ಕಂಥ ಮೂರು ಕಣ್ಣಿನ ನರಸಿಂಹದೇವರು ಮಾಡ್ತಾರೆ. ದುರ್ಗಾದೇವಿ ಮೂರು ಕಣ್ಣು, ದುರ್ಗಾದೇವಿ ಮೂರು ಕಣ್ಣು, ನರಸಿಂಹದೇವರಿಗೆ ಮೂರು ಕಣ್ಣು. ದುರ್ಗಾ ನರಸಿಂಹ ಪ್ರಸಿದ್ಧ, ರುದ್ರದೇವರ ಅವರುಪಾಸಕರು, ಅದಕ್ಕೆ ಅವರಿಗೆ ಮೂರು ಕಣ್ಣಾಯ್ತು. ಅಪ್ಪ ನರಸಿಂಹ ರೂಪ ಮಾಡಿ ಮೂರು ಕಣ್ಣಾಯ್ತು, ಮುಕ್ಕಣ್ಣನಾದ. ನಿಜವಾದ ಮೊದಲ ಮುಕ್ಕಣ್ಣಾದ್ರೆ ನಾರಾಯಣ. ಇನ್ನೊಂದು ಕಡೆಗೆ ಮಗ ಗಜಮುಖನಾದ, ಅಂದ್ರೆ ಅಪ್ಪ ಮಗ ಇಬ್ಬರು ಹರಿ ಉಪಾಸಕರು. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರುಹು ಅನ್ನೋ ತತ್ವವನ್ನ ಅಷ್ಟು ಚಿಂತನೆ ಮಾಡಿದ್ದರ ಫಲವಾಗಿ ಅವರಿಗೆ ಅಂತ ಮುಖ ಬಂತು. ಅದು ಒಳ್ಳೆಯದರ ಸಂಕೇತ ನೋಡ್ತಿ, ಕೆಟ್ಟ ಸಂಕೇತವಲ್ಲ, ಅದು ಶುಭಸೂಚಕವಾದದ್ದು. ಕಾಲು ಬರ್ಕೊಂಬಂದಿರ್ತಾರೆ, ಕಾಲು ಬರ್ಕೊಂಬಂದಿರ್ತಾರೆ, ಎಲ್ಲಿ ಬರ್ಕೊಂಡಿ ಅಂತ ಕೇಳ್ತಾರೆ. ಸಿನಿಮಾ ಟಿಕೆಟ್ ಕ್ಯೂನಲ್ಲಿಂದ ಉಳುಬಿದ್ದಿರ್ತಾರೆ, ಕಾಲು ಬುರ್ಕ ಕಾಲು ಕುಂಟ ಕುಂಟ ತಪಾಸೆ ಮಾಡ್ತಾರೆ, ಯುದ್ಧಕ್ಕೋ ಕಾಲು ಬರ್ಕೊಂಬಂದಿರ್ತಾರೆ, ಅವ್ರಿಗೆ ಸನ್ಮಾನ ಮಾಡಿಬಿಡ್ತಾರೆ ಅಡಿಯಂತೆ. ಅವ್ರು ಕುಂಟ ಅಂದ್ರೆ ಬೈತಾರೆ, ಕುಂಟ ಅಂತ ಬೈಬಾರದು ಅವನನ್ನ, ದೇಶಕ್ಕೋಸ್ಕರ ಕಾಲ ತ್ಯಾಗ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಒಂದು ವಿಷಯ, ಪೂಜ್ಯನು ಹೌದು ನಿಂದ್ಯನೂ ಹೌದು, ಯಾವುದಕ್ಕೋಸ್ಕರ ಹಾಗೆ ಮಾಡ್ಕೊಂಡ ಅಂತ ಯೋಚನೆ ಮಾಡಿದ್ರೆ ಅದನ್ನು ಹೊಗಳಬೇಕೋ ಬೈಬೇಕೋ ಗೊತ್ತಾಗ. ಗಣೇಶನದು ಪೂಜ್ಯವಾದ ವ್ಯಕ್ತಿತ್ವ, ಭಗವಂತನ ಆರಾಧನೆ ಫಲವಾಗಿ ಆತ ಗಜಮುಖನಾಗಿದ್ದಾನೆ ಅನ್ನೋ ದೊಡ್ಡ ತತ್ವವನ್ನು ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಇದು ಆಂತರಿಕವಾದಂತಹ ವಿಚಾರ, ಇದನ್ನ ಯಾರೂ ಹೈಲೈಟ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಶ್ರೀಮದ್ ಆಚಾರ್ಯರ ಹೊರತು ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಬಗ್ಗೆ ಅವರು ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಸಮಸ್ತರ ಸ್ವರೂಪವನ್ನು ಬಲ್ಲವರು, ಪೂರ್ಣ ಪ್ರಜ್ಞರಾದ್ದರಿಂದ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಗಣೇಶನ ಗಜಮುಖಕ್ಕೆ ಒಂದು ನಿದರ್ಶನವಾಯಿತು. ಗಣೇಶ ಆವತ್ತಿನಿಂದ ಗಜಮುಖನಾಗಿ ನಾಲ್ಕು ಕೈಯನ್ನು ಹೊಂದಿ ವಿಷಯ ವಿನಾಯಕ ಅಂತಕ್ಕಂಥ ಸ್ಥಾನವನ್ನು ಹೊಂದಿ ವಿಶೇಷ ರೀತಿಯಲ್ಲಿ ಕೈಲಾಸದಲ್ಲಿ ವಾಸ ಮಾಡ್ತಾ ಇದ್ದ. ಗಣೇಶನ ಆರಾಧನೆಗೋಸ್ಕರ ಜನಗಳಿಗೆ ಹೇಳಿ ಅವತ್ತಿನಿಂದ ಕರಾರನ್ನು ಮಾಡಿದ. ಗಣೇಶನ ಪೂಜೆಗೆ ಎಷ್ಟು ಮಹತ್ವ ಕೊಟ್ಟರು ಅಂದರೆ, ಯಾವುದೇ ಕಾರ್ಯವನ್ನು ಮಾಡಿ ವಂದಿಸುವುದಾದಿಯಲ್ಲಿ ಗಣನಾಥನ ಮೊದಲು ಗಣೇಶನ ಪೂಜೆಯನ್ನು ಮಾಡಬೇಕು. ನಮ್ಮ ಜನ ಕನ್ಫ್ಯೂಷನ್ ಮತ್ತೆ, ಹಾಗೆ ಗಣೇಶ ಸರ್ವೋತ್ತಮನು ಅಂತ ಪ್ರಶ್ನೆ. ಮೊದಲು ಪೂಜೆ ಮಾಡಿದರೆ ಸರ್ವೋತ್ತಮನು ಅಂತ ಕೇಳಿದರೆ, ಮೊದಲು ಪೂಜೆ ಬೇರೆ, ಶ್ರೇಷ್ಠ ಪೂಜೆ ಬೇರೆ. ಕೃಷ್ಣನಿಗೆ ಅಗ್ರ ಪೂಜೆಯಾಯಿತು, ಅಗ್ರ ಪೂಜೆ, ಸರ್ವೋತ್ತಮತ್ವೇನ ಪೂಜೆ. ಇದು ಮೊದಲ ಪೂಜೆ, ಮೊದಲು ಅಂದರೆ ಸರ್ವೋತ್ತಮರಾಗಿರಬೇಕಾದ ಕಾರಣ ಇಲ್ಲ. ಫಸ್ಟ್ ಮೊದಲು ಪೂಜೆ ಮಾಡೋದಷ್ಟೇನೆ, ಎಷ್ಟೋ ಸಮಾರಂಭಗಳಲ್ಲಿ ಮೊದಲಿಗೆ ಸಾಮಾನ್ಯವಾದ ವ್ಯವಸ್ಥೆ ನಡೆದಿರುತ್ತೆ, ಮುಂದೆ ಮುಖ್ಯ ವ್ಯಕ್ತಿ ಪ್ರವೇಶ ಮಾಡೋದು ಆಮೇಲೇನೆ. ಏಕದಮ್ ಹೀರೋ ಪ್ರವೇಶ ಮಾಡಬೇಕಾದ ಕಾರಣ ಇಲ್ಲ, ಒಂದು ಹಂತದಲ್ಲಿ ಬರ್ತಾರೆ ಅಷ್ಟೇ. ಆ ಹಿನ್ನೆಲೆಯಲ್ಲಿ ಮೊದಲ ಪೂಜೆ ಗಣೇಶನಿಗೆ, ಸರ್ವೋತ್ತಮತ್ವದ ಪೂಜೆ ನಾರಾಯಣನಿಗೆ. ಆದ್ದರಿಂದ ವಂದಿಸುವುದು ಆದಿಯಲ್ಲಿ ಗಣನಾಥನೇ ವಸ್ತು. ಮನೆಯಲ್ಲಿ ಪುಣ್ಯಾವಾಚನ ಮಾಡಲಿ, ಗಣೇಶನ ಪೂಜೆ ಮಾಡಬೇಕು. ಏನೇ ಕಾರ್ಯಕ್ರಮ ಮಾಡಿ ಗಣೇಶನ ಪೂಜೆ ಮೊದಲಾಗಬೇಕು. ಇಷ್ಟರ ಮಟ್ಟಿ ಗಣೇಶನ ಪೂಜೆ ನಮ್ಮ ಜೀವನದಲ್ಲಿ ಎಲ್ಲಾ ಧರ್ಮ ಕಾರ್ಯಗಳ ಮಧ್ಯೆ ಅವಿಭಾಜ್ಯವಾದ ಅಂಗವ ಉಪಕರ್ಮ, ಅಲ್ಲಿ ಗಣೇಶನ ಪೂಜೆ ಆಗಬೇಕು. ಮತ್ತೆ ಯಾವುದೇ ಕಾರ್ಯ ಮಾಡಲಿ, ಗಣೇಶನ ಪೂಜೆ ಇಲ್ಲದೆ ಯಾವ ಕಾರ್ಯನೂ ಮಾಡಲಾಗಿಲ್ಲ, ಮಾಡಿದರೆ ವ್ಯರ್ಥವಾಗಲಿ, ವಿಘ್ನಗಳ ಬಂದು ನಿಂತೋಗಲಿ ಅಂತಕ್ಕಂತಹ ಒಂದು ವಿಶಿಷ್ಟವಾದ ಅಧಿಕಾರವನ್ನ ವಿನಾಯಕನಿಗೆ ಕೊಟ್ಟಿದ್ದಾರೆ. ಮತ್ತೆ ಗಣೇಶನಿಗೆ ಮೋದಕಗಳು ಬಹಳ ಪ್ರಿಯ. ಭಕ್ತವತ್ಸಲ ಗಣೇಶ, ಕಡು ಕರುಣಿ ನೀನೆಂದರಿದು, ಹೇ ರೊಡಲ ನಮಿಸುವೆ ಅಂತ ಹೇಳಿದ್ದಾರೆ. ಹೇ ರೊಡಲ, ಹಿರಿದಾದ ಒಡಲು ಲಂಬೋದರ ಅಂತ ಅರ್ಥ. ಲಂಬೋದರ ಗಜಮುಖ, ಆತನ ಕಾಂಟ್ರಾಸ್ಟೇ ಕಾಂಟ್ರಾಸ್ಟ್. ಮತ್ತೆ ನೋಡಿದ್ರೆ ಲಂಬೋದರ, ಮುಖ ನೋಡಿದರೆ ಇದು ನೋಡಿದೆ ಹಾಗಿದೆ, ವಾಹನ ನೋಡಿದರೆ ಇಲಿ. ಒಂದಕ್ಕೊಂದು ನೋಡಿದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಗಣೇಶ ನೋಡೋದು ವಿಚಿತ್ರವಾಗಿ ಕಾಣ್ತಾನೆ. ಅದು ಹಿರಿಮೆಗೂ ಕಾರಣವಾಯಿತು, ಕೆಲವರು ತಮಾಷೆಗೂ ಕಾರಣವಾಯಿತು. ಒಂದು ಸಲ ಗಣೇಶ ಚತುರ್ಥಿಯ ದಿವಸ ವಿಶೇಷವಾದಂಥ ರೀತಿಯಲ್ಲಿ ಭಕ್ತರ ಮನೆಯಲ್ಲಿ ಪೂಜೆ ಸ್ವೀಕಾರ ಮಾಡಿದ್ದಾನೆ. ಎಷ್ಟು ಜನಗಳು ನೈವೇದ್ಯ ಮಾಡ್ತಿರೋದು, ಎಲ್ಲ ಸ್ವೀಕಾರ ಮಾಡಿದ್ದಾನೆ. ಎಲ್ಲ ಮೋದಕ ಪ್ರಿಯ, ಮೋದಕನ ತಿಂದಿದ್ದಾನೆ. ಇಲಿಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ, ಅಲ್ಲೂ ವಿಸರ್ಜನೆ ನಡೀತಂತೆ. ಗಣೇಶ ಬರ್ತಾ ಇದ್ದಾನೆ ಇಲಿಮೇಲೆ ಕೂತ್ಕೊಂಡು. ಆ ಸಮಯಕ್ಕೆ ಒಂದು ಹಾವು ಬಂತು, ಒಂದು ಹಾವು ಬಂತು ತಕ್ಷಣನೇ ಇಲಿ ಗಾಬರಿ ಆಯ್ತು. ಇಲಿ ಹಾಕು ಬುಕ್ಕಂತಾನೆ ಹಾವಿಗೆ ಹೆಸರು, ಇಲಿ ತಿಂದು ಬಿಡುತ್ತಂತದ ಹಾವು. ಅದಕ್ಕೋಸ್ಕರ ಇಲಿ ಗಾಬರಿ ಆಯ್ತು, ಒಳ್ಳೆ ಶುರುವಾಯ್ತು. ತಕ್ಷಣ ಹಾವು ಹಿಡ್ಕೊಂಡು ಕಟ್ಕೊಂಡು ಬೆಲ್ಟ್ ಮಾಡಿಕೊಂಡ್ರು. ಫಸ್ಟ್ ಬೆಲ್ಟ್ ಕಾಣಿಸ್ತಂದಿದ್ದು ಗಣೇಶ, ಬಟ್ಟೆ ಬಿಕ್ಕೋಬಿಟ್ಟಂತ ನಡಿಯಂತೆ. ಅದು ಚರ್ಮದೇ ಮಾಡ್ತಾರೆ ಸಾಮಾನ್ಯವಾಗಿ, ಬಟ್ಟೆ ಬಿಕ್ಕೊಂಡ ಅಲ್ಲಿಗೆ ಅದು ಮುಗಿತು, ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಸಂಗ ನಡೆದೋಗಿತ್ತು, ಅದು ಕಥೆ ಬಹಳ ಸ್ವಾರಸ್ಯವಾಗಿದೆ. ಇಲ್ಲಿ ಮೇಲೆ ಬರ್ತಾ ಇದ್ದಾನೆ, ಹಾವು ಬಂತು, ಇಲ್ಲಿ ಗಾಬರಿ ಆಯ್ತು, ಹೊಡೆಯಿತು, ಗಣೇಶ ತಪ್ಪಂತ ಬಿದ್ದಂತ, ಹೊಟ್ಟೆ ಹೊಡೆದೋಯ್ತಂತ, ಹೊಟ್ಟೆ ಹೊಡೆದೋಯ್ತು, ಎಲ್ಲ ಕಡುಬು ಚೆಲ್ಲೋದು, ಎಲ್ಲ ಕಡುಬು ಕೆಳ ಬಿದ್ದೋಯ್ತು. ಗಣೇಶ ಎಲ್ಲ ವಾಪಸ್ ಇಟ್ಕೊಂಡಂತ, ಒಂದೊಂದನ್ನೇ ಎಲ್ಲ ವಾಪಸ್ ಇಟ್ಕೊಂಡು ಬಿಟ್ಟು ಅವು ಎಲ್ಲ ಪ್ಯಾಕ್ ಮಾಡಿಕೊಂಡು ಇಮಿಡಿಯೇಟ್ ಆಪರೇಷನ್ ತಡೆಯಿಡ್ತಾರೆ, ಇಮಿಡಿಯೇಟ್ ಆಗಿ ಯಾವ ಡಾಕ್ಟರ್ ಹತ್ರ ಹೋಗ್ಲಿಲ್ಲ, ಎಲ್ಲ ಮಾಡಿಕೊಂಡು ಆಮೇಲೆ ಹಾಕ್ತಾರೆ, ಹಾಕ್ತಾರ ಗಟ್ಟಿ ಬಿಕ್ಕೊಂಡ್ಬಿಟ್ಟಂತ ನಡೆಯುತ್ತೆ, ಪೂರ್ತಿ ಸ್ಟಿಚ್ ಮಾಡಿದಾಗಾಯ್ತು. ಇದೆಲ್ಲ ಚಂದ್ರ ನೋಡ್ತಾ ಇದ್ದಾನೆ, ಮೇಲ್ಗಡೆ ಚಂದ್ರ ನೋಡ್ತಾ ಇದ್ದಾನೆ, ಜೋರ ನಕ್ಬಿಟ್ಟ. ಗಣೇಶನ ಬಗ್ಗೆ ಏನ್ ತಿಳ್ಕೊಳ್ಳುತ್ತಿದ್ದೆಲ್ಲ ಕೂಡ ಉಚ್ಚ ಬಟ್ಟೆ ತಿಂದಿದ್ದಾನೆ, ಜೊತೆಗೆ ಬಟ್ಟೆ ಹೊಡೆದು ಬಿಡಲಿಲ್ಲ, ಬಟ್ಟೆ ವಾಪಸ್ ಹಾಕೊಂಡ್ಬಿಟ್ಟ. ಇವೆಲ್ಲ ನೋಡಿದವರಿಗೆ ತಮಾಷೆ ಕಾಣದು, ಚಂದ್ರ ನಕ್ಬಿಟ್ಟಂತ ಮಾತನ್ನ ನೋಡಿ. ಚಂದ್ರ ಗಣೇಶನಿಗಿಂತ ದೊಡ್ಡ ದೇವತೆ, ಪ್ರಾರಬ್ಧವಶಾತ್ ಇಂಥ ಪ್ರಸಂಗ ಬಂದಿದೆ ಗಣೇಶನಿಗೆ ಮತ್ತು ಚಂದ್ರನಿಗೆ, ಹೊರತು ತಾರತಮ್ಯದಲ್ಲಿ ಚಂದ್ರನೇ ದೊಡ್ಡವರು. ನಕ್ಕನಂತೆ ಕಷ್ಟ ಗಣೇಶ ನೋಡ್ತಾನೆ, ಚಂದ್ರ ನನ್ನ ಅಪಾಶೆ ಮಾಡಿ ನಡ್ತಾ ಇದ್ದೀಯಾ, ನನ್ನ ನೋಡಿ ನಡ್ತಾ ಇದ್ದೀಯನ್ನ, ಇನ್ಮೇಲೆ ಜನ ನಿನ್ನ ನೋಡಬಾರ್ದು ಆ ರೀತಿ ಆಗಲಿ ಅಂತ ಹೇಳ್ಬಿಟ್ಟು, ನಿನ್ನ ನೋಡಬಾರ್ದು, ನೋಡಿದ್ರೆ ಅವ್ರಿಗೆ ಅಪಖ್ಯಾತಿ ಬರಲಿ, ಯಾರು ಚಂದ್ರನ ನೋಡ್ತಾರೋ ಅವ್ರಿಗೆ ಅಪಖ್ಯಾತಿ ಬರಲಿ, ಅವರಿಗೆ ಸುಳ್ಳು ಅಪವಾದ ಬರಲಿ, ಮತ್ತೆ ನಿಜವಾದ ಅಪವಾದ ಅಲ್ಲ, ಮಾಡೇ ಇರೋದಿಲ್ಲ, ಮಾಡಿದ ಅಂತ ಒಂದೇ ಬರಬೇಕು, ಸುಳ್ಳು ಕೇಸ್ ಬರಲಿ ಅಂತ ಹೇಳಿ ಜಾಪ ಕೊಟ್ಬಿಟ್ರು. ಎಲ್ಲ ದೇವತೆಗಳು ಯೋಚನೆ ಮಾಡ್ತಾರೆ, ಚಂದ್ರ ರಾತ್ರಿ ಬೆಳಗಬೇಕಾದವನು, ಚಂದ್ರ ದರ್ಶನ ಮಾಡಿದವರು ಜಗತ್ತು ಎಷ್ಟೋ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ರಾತ್ರಿ ಚಂದ್ರ ನೋಡಿದ್ರೆ ಎಷ್ಟು ಜನಕ್ಕೆ ಅಪವಾದ ಬರಬೇಕಾಗಿತ್ತು, ಎಲ್ಲರೂ ನೋಡೇ ನೋಡ್ತಾರ. ಇವತ್ತೇನೋ ಬೆಂಗಳೂರಲ್ಲಿ ಲೈಟ್ ಗಲಾಟೆ ಚಂದ್ರನೇ ಕಾಣೋದಿಲ್ಲ, ಗುಂಡಿ ವಿದ್ಯುತ್ಗಳು ಚಂದ್ರ ಕಾಣೋದಿಲ್ಲ ಬೆಂಗಳೂರೊಳಗೆ, ನೀವು ಹುಡುಕೊಂಡು ಪರ್ಪತ್ತ ಹುಡುಕಿದ್ರೆ ಸಿಗ್ತಾರೆ, ಅವತ್ತು ಮಧ್ಯೆ ಕಾಣೋದಿಲ್ಲ. ಹಿಂದಿನ ಕಾಲಕ್ಕಾಗಲ್ಲ, ಶುಕ್ಲಪಕ್ಷ ಅಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅದು, ಹಳ್ಳಿಗಳಲ್ಲಿ ಹೋಗಿ ನಿಮಗೆ ಹಿಟ್ಟು ಚೆಲ್ಲದ ಬೆಳೆದಿಂಗ್ಳು, ಹಾಲು ಚೆಲ್ಲದ ಬೆಳೆದಿಂಗ್ಳು ಅಂತ ಕರೀತಾರೆ. ಆ ಸೀನ್ ನೋಡ್ಲಿಕ್ಕೆ ನಿಮಗೆ ಯಾವ ಲೈಟ್ ಲೈಟ್ ಹಾಕಿದಂತ ವಾತಾವರಣ ಬರೋದಿಲ್ಲ, ಚಂದ್ರನ ಬೆಳೆದಿಂಗ್ಳೇ ಬೆಳೆದಿಂಗ್ಳು. ಅಂತ ರೀತಿಗೆ ಬೆಳೆದಿಂಗ್ಳು ಕಳ್ಕೊಂಡ್ರೆ ಏನ್ ಮಾಡ್ಬೇಕಾಗ, ಎಲ್ಲರ ಹೋಗಿ ವಿಷ್ಣುವನ್ನ ಬ್ರಹ್ಮದೇವರನ್ನ ಆರಾಧನೆ ಮಾಡಿ ಕೇಳಿದ್ರೆ ಗಣೇಶನ ಶಾಪ ಕೊಟ್ಟಿದ್ದಾನೆ ಅದು ಪರಿಹಾರವಾಗಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಆಯ್ತು ಚಂದ್ರನಿಗೆ ಗಣೇಶ ಪೂಜೆ ಮಾಡಿಸ್ಬೇಕು, ಚಂದ್ರ ದೊಡ್ಡವನೇ. ಆದ್ರೆ ಆ ಕಾಲಕ್ಕೆ ರಾಮದೇವರು ಹೇಗೆ ಲೋಕ ಶಿಕ್ಷಣಕ್ಕೋಸ್ಕರ ರಾಮೇಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು, ಹಾಗೆ ಉತ್ತಮರು ಕೂಡ ವಿಶೇಷ ಕಾಲದಿಂದ ಹಾಗೆ ಮಾಡ್ತಾರೆ. ಚಂದ್ರನಿಗೆಲ್ಲ ಆರಾಧನೆ ಮಾಡಿಸಿ ಎಲ್ಲ ಹಬ್ಬ ಮಾಡಿಸಿದ್ರು. ಆ ವೇಳೆ ಗಣೇಶ ಕೇಳಿದ, ಏನು ಬರಬೇಕು ಅಂತ ಕೇಳಿದಾಗ, ನೀ ಶಾಪ ವಾಪಸ್ ತಗೋ ಅಂತ ಕೇಳಿದ್ರು. ಆ ಹೇಳ್ತಾರೆ, ಒಮ್ಮೆ ಕೊಟ್ಟು ಅಮೋಘ, ನಾ ಪೂರ್ತಿ ವಾಪಸ್ ತಗೊಳ್ಳೋದಿಲ್ಲ, ಹಾಗೆಲ್ಲ ಕೂಡ ಪೂರ್ತಿ ವಾಪಸ್ ತಗೊಳ್ಳೋದಿಲ್ಲ, ಹೊರಕ್ಕೇನೆ ಅಪಖ್ಯಾತಿ ಬರುತ್ತೆ, ಇವ್ರ ಮಾತಿ ಬೆಲೆ ಗೌರ್ಮೆಂಟ್ ಆದ್ರೆ ಪೂರ್ತಿ ವಾಪಸ್ ತಗೊಂಡ್ರೆ, ಇವ್ರು ತಗೋತಾರೆ ಬೇಕಾದ್ರೂ ವಾಪಸ್ ತಗೊಳ್ತಾರೆ, ಅದರಿಂದ ಗಲಾಟೆ ಮಾಡ್ತಾರೆ ಇರ್ತಾರೆ. ಇವ್ರು ಒಂದ್ ನಡೆದೇ ನಡೆಯುತ್ತೆ ಅಂತ ಗೊತ್ತಾದ್ರೆ ಆ ಕೆಲಸ ಮಾಡೋದಿಲ್ಲ, ಅದು ಅದಕ್ಕೆ ಅಮೋಘ ಬೇರೆ ಮೋಘ ಬೇರೆ. ಏ ಮಾಡಿದ ಕ್ಯಾನ್ಸಲ್ ಮಾಡಿದಾಗಿ ಬಿಡ್ರಿ, ತಂದೆ ಬಿಡ್ತಾರೆ ನೋಡಿದ ಅಂತ ತಕ್ಷಣನೇ ಹೋಗಿ ನೆಕ್ಸ್ಟ್ ಒಂದು ಒನ್ ಅವರ್ ಚೇಂಜ್ ಮಾಡ್ಕೊಂಬಂದಿರ್ತಾರೆ ತಕ್ಷಣ, ಅದು ಸಾಧ್ಯ ಇಲ್ಲ ಸರ್, ಭಗವಂತನ ಸರ್ಕಾರದಲ್ಲಿ ಸಾಧ್ಯ ಇಲ್ಲ. ನನ್ನ ಶಾಪ ನಡಿಬೇಕು, ವರ ನಡಿಬೇಕು, ಆದ್ದರಿಂದ ಇದನ್ನು ನೋಡ್ಲೇಬಾರ್ದು ಶಾಪ ಕೊಟ್ಟಿದ್ದನ್ನ, ಆ ಶಾಪನ ಕಡಿಮೆ ಮಾಡ್ತೇನೆ, ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯಂದು ಮಾತ್ರ ನೀನು ನೋಡಬಾರ್ದಷ್ಟೇ, ಉಳಿದಂತೆ ನೋಡಬಹುದು ಅಂತ ಬದಲಾಯಿಸಿದನು, ಮೊದಲ ಶಾಪದ ಪ್ರಕಾರ ಎಂದೂ ನೋಡಬಾರ್ದಾಗಿತ್ತು. ಆಗ ಚಂದ್ರನಿಗೆ ಬಹಳ ಸಮಾಧಾನವಾಯಿತು, ದೇವತೆಗಳಿಗೂ ಸಮಾಧಾನವಾಯಿತು. ಆಗ ಕೇಳಿಕೊಂಡ್ರು ಗಣೇಶ, ಈ ಸಮಯದಲ್ಲಿ ಚಂದ್ರನಿಂದ ದರ್ಶನದಿಂದ ಬಂದು ದೋಷ ಬರುತ್ತೆ ಅಂತ ಹೇಳಿದ್ದೀಯಲ್ಲ, ಅದು ಪರಿಹಾರ ಅಲ್ಲಿ ಉಪಾಯ ಬೇಕಲ್ಲ ಅಂತ ಕೇಳ್ತ, ಅದು ಪರಿಹಾರ ಆಗ್ಬೇಕಲ್ಲ ಇವತ್ತೆ, ಅವತ್ತಾರಿಗೆಲ್ಲ ನೋಡ್ತಾರೆ ಹುಣ್ಣಿನ ಚಂದ್ರ ನೋಡಬಾರ್ದು ಪಂಚಿತ ಆಗಿರೋದು, ಇಡೀ ದಿವಸ ರಾತ್ರಿ ಜನ ಹೊರಗೆ ಬರಾಗಿರ್ತಿರ್ಲಿಲ್ಲ, ಈ ಜ್ಯೋತಿ ಆದ್ರಿಂದ ಹೆಚ್ಚು ಚಂದ್ರ ಕಾಣ ಹೆಚ್ಚೊತ್ತು ಕಾಣದೇ ಇಲ್ಲ.